ಏಕಸ್ಮಿನ್ ದರ್ಶಯತು ಜೀವೋ ಏಕಸ್ಮಿನ್ ಭೂತೇ ಸರ್ವೇಷಾಂ ದೇವಾನಾಂ ಲಯಃ ಪೃಥಿವ್ಯಾಂ ಋಷಭೌ ವಿಲೀಯಂತೆ ವರುಣೇ ಅಶ್ವಿನೌ ಅಗ್ನೌ ಅಗ್ನಯೋ ವಾಯೋ ಇಂದ್ರಃ ಸೋಮಃ ಆದಿತ್ಯೋ ಬೃಹಸ್ಪತಿಃ ಇತ್ಯಾಕಾಶ ಏವ ಸಾಧ್ಯಾ ವಿಲೀಯಂತೆ ಮೃತ್ಯದಃ ಪೃಥಿವ್ಯಾಂ ವರುಣಃ ಆಪೋ ಅಗ್ನಯಃ ತೇಜಸಿ ಮರುತಃ ಮಾರುತಃ ಆಕಾಶೇ ವಿನಾಯಕಃ ವಿಲೀಯಂತೆ ಇತಿ ಮಹೋಪನಿಷತ್ ಚತುರ್ವೇದ ಶಿಖಾ ಚ ದರ್ಶಯತಃ. ಒಂದು ಮಹೋಪನಿಷತ್ತು, ಮತ್ತೊಂದು ಚತುರ್ವೇದ ಶಿಖಾ ಚ ದರ್ಶಯತಃ. ಚತುರ್ವೇದ ಶಿಖ ಹಿಂದೆ ನೆನೆಕ್ಸ್ಟ್ ಉಲ್ಲೇಖ ಮಾಡಿದ್ದಾರೆ, ಅದೊಂದು ವೇದ ಭಾಗ, ಇನ್ನೊಂದು ಮಹೋಪನಿಷತ್. ಅಥೋ ಅಗ್ನೌ ದೇವಾ ವಿಲೀಯಂತೆ ಇತಿ ತತ್ರ ನಿರ್ದಿಷ್ಟಾನಾಮೇವ. ಅಗ್ನಿಯಲ್ಲಿ ಎಲ್ಲಾ ದೇವತೆಗಳು ಲಯ ಹೊಂತಾರೆ ಅಂತಿಲ್ಲ, ಅದರಲ್ಲಿ ಎರಡು ಭಾಗ ಇದೆ ಅಂತ ಹೇಳಿದರು. ನೈಕಸ್ಮಿನ್ ಭೂತೆ ಸರ್ವೇಷಾಂ ದೇವಾನಾಂ ಲಯ. ಒಂದೇ ಒಂದು ಭೂತದಲ್ಲಿ, ಪಂಚಭೂತಗಳಲ್ಲಿ ಒಂದು ಭೂತ ಅಗ್ನಿ, ಅದರಲ್ಲೇ ಎಲ್ಲರೂ ಲಯ ಹೊಂದೋದಿಲ್ಲ. ಹೇಗೆ ಅಂದರೆ ಪೃಥಿವ್ಯಾಂ ಋಭವ ವಿಲೀಯಂತೆ, ಪೃಥಿವಿಯಲ್ಲಿ ಋಭುಗಳು. ವರುಣೇ ಅಶ್ವಿನೌ, ಅಶ್ವಿನಿಗಳು ವರುಣನಲ್ಲಿ. ಅಗ್ನೌ ಅಗ್ನಯ, ಅಗ್ನಿಯಲ್ಲಿ ಅಗ್ನಿಗಳು. ವಾಯೋ ಇಂದ್ರಃ, ಇಂದ್ರದೇವರು ವಾಯುದೇವರಲ್ಲಿ. ಸೋಮಃ ಆದಿತ್ಯೆ, ಆಮೇಲೆ ಬೃಹಸ್ಪತಿ ಇತ್ಯಾಕಾಶೆ ಏವ ಸಾಧ್ಯಾ ವಿಲೀಯಂತೆ. ಅದೇ ರೀತಿ ಮೃತ್ಯದಃ ಪೃಥಿವ್ಯಾಂ ವರುಣ, ಆಪೋ ಅಗ್ನಯ, ತೇಜಸಿ ಮರುತಃ ಮರುತಃ ಆಕಾಶೆ ವಿನಾಯಕಃ ವಿಲೀಯಂತೆ ಇತಿ ಮಹೋಪನಿಷತ್ ಚತುರ್ವೇದ ಶಿಖಾ ಚ ದರ್ಶಯತಃ. ಈ ರೀತಿ ಎರಡು ಭಾಗ ಮಾಡಿರೋದ್ರಿಂದ ಅಥೋ ಅಗ್ನೌ ದೇವಾ ವಿಲೀಯಂತೆ ಇತಿ ತತ್ರ ನಿರ್ದಿಷ್ಟಾನಾಮೇವ. ಅಗ್ನಿಯಲ್ಲಿ ಲಯ ಅಂತ ಹೇಳಿದರೆ ಅಲ್ಲಿ ನಿರ್ದಿಷ್ಟರಾದವರಿಗೆ ಮಾತ್ರ, ಯಾರು ಅಗ್ನಿ ಮೂಲಕ್ಕೆ ಹೋಗಬೇಕು ಅಂತಿದೆ ಅವರಿಗೆ ಮಾತ್ರ ಹೇಳಿದ್ದೆ ಹೊರತು ಎಲ್ಲರೂ ಅಲ್ಲ. ಅವನು ವಿವರಣೆ ಕೊಡ್ತಾರೆ. ಏನ ಹೌದು ಆಯ್ತ, ಅದು ಹೇಳಿದ್ನಲ್ಲ ಹೇಳಿ ನಿನ್ನೆ ಆಯ್ತು ಅದು. ಹಾಂ ಅಲ್ಲ, ಅದೇ ಹೇಳಿದ್ದು ಲಯ ಹೊಂದಿದ ಪ್ರಾಣದೇವರಲ್ಲಿ. ಅವನೇನಾಯ್ತು ಈಗ, ಪರಮಾತ್ಮ ಇದ್ದಾನೆ, ಕಮಲ ಇದೆ, ಕಮಲ ಮಹಾಲಕ್ಷ್ಮಿ, ಅಲ್ಲಿಂದ ಬಂದರು ವಾಪಸ್. ಎಲ್ಲಿ ಲಯ ಹೊಂದಿದ್ರು ಅಲ್ಲಿಂದ ಬಂದರು. ಅರ್ಥ ಆಯ್ತಾ? ಈಗ ಮಹಾಲಕ್ಷ್ಮಿಯಲ್ಲಿ ಲಯ, ಪದ್ಮ ಅಂದರೆ ಮಹಾಲಕ್ಷ್ಮಿ, ಅಲ್ಲಿಂದ ಬಂದಿದ್ದರಿಂದ ಸರಿ ಹೋಯ್ತು. ಯಾವ ಲಯ ಆಗಿತ್ತೋ ಅದೇ ಜಾಗದಿಂದ ಉತ್ಪನ್ನರಾದ್ದರಿಂದ ದೋಷ ಇಲ್ಲೇ ಇಲ್ಲ. ಬ್ರಹ್ಮದೇವರಿಗೆ ಆ ಪ್ರಶ್ನೆ ಬರಲಿಲ್ಲ, ಯಾಕೆ ನಾರಾಯಣನಲ್ಲೇ ಅವರು ಲಯ ಹೊಂದಿದ್ದರಿಂದ ಮುಕ್ತಿ ಹೊರಟದು. ಇವರು ಲಕ್ಷ್ಮೀ ಲಯ ಹೊಂದಿದ್ರಿಂದ ಮತ್ತೆ ಸೃಷ್ಟಿಯ ವಾಪಸ್ ಬರ್ತಾ ಇದ್ದಾರೆ. ಸರಿಯಾಗಿದೆ, ಲಕ್ಷ್ಮೀದೇವ ಸೃಷ್ಟಿ, ಅದು ನೋಡೋಕೆ ಏನನ್ಸುತ್ತೆ ನಮಗೆ, ಲಕ್ಷ್ಮೀದೇವಿ ಬಿಟ್ಟು ಸೃಷ್ಟಿ ಮಾಡಿದೆ ಅಂತೇಳಿ. ಲಕ್ಷ್ಮೀದೇವಿ ಬಿಟ್ಟು ಸೃಷ್ಟಿ ಮಾಡಿಲ್ಲ, ಅದು ಆದ್ರಿಂದ ಸರಿಯಾಗೇ ಇದೆ. ಅಷ್ಟೇ ಅಲ್ಲ, ಬ್ರಹ್ಮದೇವರು ಅದನ್ನು ಕೂತಿದ್ದಾರೆ, ಇನ್ನೂ ಕೂಡ ಕೂತಿದ್ದಾರೆ. ಯಾವಾಗಲೂ ಆಶ್ರಯಿಸಿರ್ತಾರೆ ಅಂತ, ಬರೀ ಒಮ್ಮೆ ಬಿಟ್ಟು ಬಂದು ಬಿಟ್ಬಿಡೋದಲ್ಲ, ಮನೆಯವರಿಗೂ ಆಶ್ರಯಿಸಿರ್ತಾರೆ. ಲಕ್ಷ್ಮೀನಾರಾಯಣರು ಆಶ್ರಯಿಸಿಯೇ ಬ್ರಹ್ಮವಾಯುಗಳು ಇರಬೇಕು, ಎಲ್ಲರೂ ಇರಬೇಕೇ ಹೊರತು ಬಿಟ್ಟಿರಲಿಕ್ಕಾಗೋದಿಲ್ಲ. ಓಂ ಅಥೋ ನಾ ಏಕಸ್ಮಿನ್ ದರ್ಶಯತೋ ಹಿ ಓಂ ನೈಕಸ್ಮಿನ್ ಭೂತೆ ಅತ್ರ ಸರ್ವಪುರರ್ದೇವಾನಾಂ ವೃತ್ಯರ್ಥಂ ಸರ್ವಭೂತೇಷು ಲಯಸಮರ್ಥನಾದಸ್ತಿ ಶಾಸ್ತ್ರಾದಿ ಸಂಗತಿ. ಆಯಾ ಭೂತಗಳಲ್ಲಿ ಆಯಾ ದೇವತೆಗಳು ಹೋಗ್ತಾರೆ ಅಂತ ಹೇಳಿದ್ರಿಂದ ಅಗ್ನಿಯಲ್ಲಿ ಪ್ರಸಕ್ತರಾದವರು ಮಾತ್ರ ಅಗ್ನಿಯಲ್ಲಿ ಹೋಗ್ತಾರೆ, ಅನ್ಯಥಾ ಉತ್ತಮಾನ ಅಧಮೇಶು ಲಯ ಪ್ರಸಂಗ ಸಮರ್ಥನೀಯ ಮೇತು. ಇಲ್ಲ ಹೋದರೆ ಜನರಲ್ ಆಗಿ ಉತ್ತಮರಲ್ಲ ಅಧಮರ ಲಯ ಅಂತೇಳಿ ಆಗಿಬಿಟ್ಟು ಈ ಪಂಚಭೂತಗಳೇ ಲಯ ಅನ್ನೋ ವಿಷಯ ಪರಿಸ್ಥಿತಿ ಇಲ್ಲ, ಆದ್ದರಿಂದ ಅದನ್ನು ಹೇಳಬೇಕಾಗಿದೆ. ಪ್ರಕೃತ ದೇವಾ ಏವಾತ್ರ ವಿಷಯ, ದೇವತೆಗಳೇ ಅಧಿಕರಣಕ್ಕೆ ವಿಷಯ. ಇನ್ನು ಸರ್ವಭೂತೇಶು ಲೀಯಂತೆ ಉತ ಅಗ್ನೌ ಏವ ಇದು ಸಂದೇಹ, ಎಲ್ಲ ಭೂತಗಳಲ್ಲೂ ಲಯ ಹೊಂತಾರೋ ಅಗ್ನಿಯಲ್ಲಿ ಮಾತ್ರ ಅನ್ನುವಂಥ ಸಂದೇಹ. ಉಕ್ತಮೇವ ಸಂದೇಹ ಬೀಜಂ, ಎಂತ ಹೇಳಿದ್ದೆ ಸಂದೇಹಕ್ಕೆ ಕಾರಣ ಅಗ್ನಿಯಲ್ಲಿ ಅಂತ ಹೇಳಿದ್ರಲ್ಲ ಅದೇ ಕಾರಣ. ಭೂತೇಶು ಅಂತ ಹೇಳಿದ್ದೀರಿ, ಇನ್ನೊಂದು ಕಾರಣ. ಅಗ್ನಾವೇವ ಸರ್ವೇಷಾಂ ಲಯ ಇತಿ ಪೂರ್ವಪಕ್ಷ, ಅಗ್ನಿಯಲ್ಲಿ ಎಲ್ಲರಿಗೂ ಲಯ ಅಂತೇಳಿ ಪೂರ್ವಪಕ್ಷ. ಅಗ್ನೌ ಸರ್ವೇ ದೇವಾ ವಿಲೀಯಂತೆ ಇತಿ ಶ್ರುತೇಹೇ, ವಾಕ್ಯ ಕೊಟ್ಟಿದ್ರಿ. ಅಗ್ನೌ ಸರ್ವೇ ದೇವಾ ವಿಲೀಯಂತೆ ಅಂತ ಹೇಳಿದ್ರಿಂದ ಎಲ್ಲಾ ದೇವತೆಗಳಿಗೂ ಕೂಡ ಅಗ್ನಿಯಲ್ಲಿ ಲಯ ಅಂತ ಯಾಕೆ ಹೇಳಬಾರದು? ನಚ ಭೂತೇಶು ದೇವಾ ವಿಲೀಯಂತೆ ಇತಿ ಶ್ರುತಿ ವಿರೋಧ, ಇನ್ನೊಂದು ಶ್ರುತಿ ಇದೆಯಲ್ಲ ಭೂತೇಶು ಅಂತ ಅದಕ್ಕೆ ವಿರೋಧ ಬರುತ್ತೆ ಅಂತ ಅನ್ಬಹುದು ನೀವು, ಬರೋದಿಲ್ಲ. ಏಕಸ್ಮಿನ್ ಅಗ್ನಾವೇವ ಸರ್ವ ದೇವಾಲಯಾಂಗೀಕಾರೇಪಿ ತದುಪಪತ್ತೇಹೇ. ಭೂತೇಶು ಅಂತ ಹೇಳಿದ್ರೆ ಸಂಕೋಚ ಮಾಡಿಕೊಂಡು ಅಗ್ನಿ ಅಂತ ಅಷ್ಟೇ ಅರ್ಥ ಮಾಡ್ಕೊಂಡ್ಬಿಡೋಣ, ಪಂಚಭೂತಗಳಲ್ಲಿ ಯಾಕೆ ಅರ್ಥ ಮಾಡ್ಕೋಬೇಕು? ಅಸ್ತಿ ತಾವತ್ ಭೂತಾನಾಂ ಉತ್ಪತ್ತಿ ಕ್ರಮ ವೈಪರೀತ್ಯೇನ ಲಯ. ನೀವು ಹೇಳಿದ್ದೀರಿ ಭೂತಗಳಿಗೆ ಕ್ರಮ ವಿಕ್ರಮ, ಭೂತಾನಾಂ ಉತ್ಪತ್ತಿ ಕ್ರಮ ವೈಪರೀತ್ಯೇನ ಲಯ, ಭೂತಗಳ ಉತ್ಪತ್ತಿ ಮತ್ತು ಕ್ರಮ ವೈಪರೀತ್ಯದ ಲಯ ಅಂತ ಹೇಳಿದ್ದೀರಾದ್ರಿಂದ ಅದು ಸರಿ ಹೋಯಿತು. ಉತ್ಪತ್ತಿ ಆಕಾಶಾದಿ ಕ್ರಮೇಣ ಆತ್ಮನ ಆಕಾಶ ಇತಿ ಶ್ರುತೇ, ಕ್ರಮವಾಗಿ ಉತ್ಪತ್ತಿ ವಿಕ್ರಮವಾಗಿ ಲಯ ಅಂತ ನೀವು ಹೇಳಿರೋದ್ರಿಂದ ಕ್ರಮದಲ್ಲಿ ಲಯ ಇಟ್ಕೊಂಡಾಗ ಅಗ್ನಿಯಲ್ಲಿ ಲಯ ಅಂತ ಹೇಳೋದಕ್ಕೆ ಒಳ್ಳೆ ಮಹತ್ವ ಬರುತ್ತೆ ಅಂತ ಅವನು ವಾದ. ಮುಕ್ತಿಶ್ಚ ಪ್ರಳಯ ವಿಶೇಷ, ಮುಕ್ತಿ ಅಂದ್ರೇನು? ಪ್ರಳಯ ವಿಶೇಷ, ಲಯ ಪ್ರಳಯ. ಹುಟ್ಟುತ್ತಾ ಬಂದವು ವಾಪಸ್ ಹೋದವು, ಲಯ ಪೂರ್ತಿ ಹೋಗಿಬಿಟ್ಟಾಗ ಪ್ರಳಯ. ಆದ್ರಿಂದ ಪ್ರಳಯ ಅಂಬದು ಏನದು? ಲಯದ ವಿಶೇಷ. ಲಯ ಅಂದ್ರೇನು? ಪ್ರಳಯದ ವಿಶೇಷ. ಮುಕ್ತಿಶ್ಚ ಪ್ರಳಯ ವಿಶೇಷ ತಥಾ ಚ ಅಗ್ನೌವೇವ ಸರ್ವದೇವಾನಾಂ ಲಯ ಅಂಗೀಕಾರೇಪಿ ಭೂತೇಶು ಇತಿ ಉಪಪದ್ಯತೆ. ತಥಾ ಚ ಅಗ್ನಾವೇವ ಸರ್ವದೇವಾನಾಂ ಲಯ ಅಂಗೀಕಾರೇಪಿ. ಹೀಗೆ ಅಗ್ನಿಯಲ್ಲೇ ಎಲ್ಲಾ ದೇವತೆಗಳು ಲಯವನ್ನು ಒಪ್ಪಿದಾಗ ಭೂತೇಶು ಅನ್ನೋ ಶ್ರುತಿ ವಾಕ್ಯಕ್ಕೆ ಸರಿಯೋಯ್ತು. ಭೂತೇಶು ಏ ದೇವಾವಿಲಿ ಅಂತ ಅನ್ನೋದಕ್ಕೂ ವಿರೋಧ ಬರೋದಿಲ್ಲ. ಅಗ್ನೇರ್ ವಾಯು ವಾಯೋರಾಕಾಶೇ ವಿರಯಾತ್. ಮುಂದೆ ಅಗ್ನಿ ವಾಯುವಿನಲ್ಲಿ, ವಾಯು ಆಕಾಶದಲ್ಲಿ ಲಯ ಹೊಂತಾರೆ ಅಂತ ಕ್ರಮ ಕಂಟಿನ್ಯೂ ಮಾಡಬಹುದು. ನಚ ವಾಚ್ಯಂ ಮುಖ್ಯಾರ್ಥ ಕಿಮ್ಮನ ಸ್ಯಾದಿ. ನೀವೇನ್ ಮಾಡ್ತೀರಿ? ಭೂತೇಶು ಅನ್ನೋದಕ್ಕೆ ಭೂತಗಳಲ್ಲಿ ಅಂತ ಅರ್ಥ ಮಾಡಿದ್ರೆ ಅಗ್ನಿಯಲ್ಲಿ ಮಾತ್ರ ಅಂತ ಅರ್ಥ ಮಾಡಿ ಅಮುಖ್ಯ ಅರ್ಥ ಮಾಡಿದ್ದೀರಿ. ಮುಖ್ಯಾರ್ಥನೆ ಯಾಕೆ ಮಾಡಬಾರ್ದು ನೀವು ಕೇಳಬಹುದು. ಅದಕ್ಕೆ ಹೇಳ್ತೇನೆ ಅಂತಾನೆ. ಅಗ್ನೋ ಸರ್ವೇ ದೇವಾ ವಿಲೀಯಂತೆ ಇತಿ ಏತತ್ ಶ್ರುತಿ ಅನ್ಯಥಾ ಅನುಪಪತ್ತೆ ನಿರವಕಾಶತ್ವಾ. ಹೌದು ಹೌದು, ಈ ವಾಯುದೇವರು ಮೇಲೆ ಬರ್ತಾರೆ, ಆದ್ರಿಂದ ಈ ವಾಯು ಅಷ್ಟು ಕೋಣವಾಯು. ಈಗ ಹೇಳಿದ್ರು ಭೂತವಾಯು ಅಂದ್ರೆ ಪ್ರಾಣವಾಯು ಬೇರೆ, ಭೂತವಾಯು ಬೇರೆ. ಪ್ರಾಣವಾಯು ಭೂತವಾಯು ವ್ಯತ್ಯಾಸ. ಇವತ್ತು ಭೂತವಾಯು ಪ್ರಾಣದೇವರಾಗಿದ್ರೆ ಡೆಡ್ ಬಾಡಿ ಒಳಗೆ ಪಂಪ್ ಹೊಡೆದ ಏನಾಗಬೇಕಾಗಿತ್ತು? ಎದ್ದು ಕೊಡ್ಬೇಕಾಗಿತ್ತು. ಇದೇ ಬೇರೆ ಅದೇ ಬೇರೆ. ಆದ್ರಿಂದ ಎಲ್ಲಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ಹೇಳ್ತಾರೆ ಭೂತೇಶು ಉಪಪದ್ಯತೆ. ಅಲ್ಲಿ ಅಜ್ಞಾವೇವ ಎಂಬುದು ನಿರವಕಾಶವಾದ ವಾಕ್ಯ, ಭೂತೇಶ ಎಂಬುದು ಜನರಲ್ ವಾಕ್ಯ. ಆದ್ರಿಂದ ನಿರವಕಾಶದಿಂದ ಸಾವಕಾಶಕ್ಕೆ ಪಾದಾತನೇ ಹೇಳಿದ್ದೀರಿ. ದೇರ್ಫೋರ್ ಅಗ್ನಿಯಲ್ಲಿ ಎಲ್ಲರಿಗೂ ಲಯ ಅಂತ ಹೇಳಬಾರದು. ನಾಚಿಕ್ಯ ವಾಯು ಪ್ರವಾಹ ಎಷ್ಟು ಜನ ಇದ್ದಾರೆ? ನಾಚಿಕ್ಯ ವಾಯು ಬೇರೆ, ಪ್ರವಾಹ ವಾಯು ಬೇರೆ, ದಿಕ್ಪಾಲಕ ವಾಯು ಬೇರೆ. ಗೊತ್ತಾಯ್ತಾ? ವಾಯು ಅನೇಕ ವಾಯುಗಳಿದ್ದಾರೆ. ಹೌದು ಹೌದು, ಅದರಲ್ಲಿ ಪ್ರವಾಹ ಇನ್ನೂ ಇದ್ದಾರೆ, ಅಹಂಕಾರಿಕ ಪ್ರಾಣ ಬೇರೆ ಇದ್ದಾರೆ ಇನ್ನು. ಆದ್ರಿಂದ ಅನೇಕರಿಂದ ಮುಖ್ಯವಾಯು ಅಂತ ಹೇಳಿದಾಗ ಮಾತ್ರ ಮುಖ್ಯ ಪ್ರಾಣ ಅಂತ. ಎಲ್ಲಾದರೂ ದೋಷ ಅವರಲ್ಲಿ ಬಂತೋ? ಯಾರಲ್ಲ ಅವರು ಮುಖ್ಯವಾಯು ಅಲ್ಲ, ಅವ್ರನ್ನೇ ತಗೋಬೇಕು. ಅಲ್ಲಿ ಯಾರೋ ಅಂಬೋದನ್ನು ಆ ಪ್ರಸಂಗ ನೋಡಿ ಅರ್ಥ ಮಾಡ್ಕೋಬೇಕು. ಯಾರೋ ಅಂಬೋದನ್ನು ಯಾವ ಪ್ರಸಂಗದಲ್ಲಿ ಬಂದಿದೆ ನೋಡಿ ತಿಳ್ಕೋಬೇಕೆ ಹೊರತು ಮುಖ್ಯ ಪ್ರಾಣ ಅಲ್ಲ ಅಂಬೋದು ಮಾತ್ರ ಗ್ಯಾರಂಟಿ. ಹೌದು, ಮರ್ದಗಣದ ಸೇರಿದವರು. ಹೌದು ಹೌದು, ಎಲ್ಲ ಅದರಲ್ಲೇ ಸೇರಿದವರು. ಅವರೆಲ್ಲ ದಾಸ ಪ್ರಾಣ. ನಚ ವಾಕ್ಯ ಮುಖ್ಯಾರ್ಥ ಅದಕ್ಕೆ ಅಗ್ನೋ ಸರ್ವೇ ದೇವಾ ವಿಲೀಯಂತೆ ಇತಿ ಏತ ಶ್ರುತ್ಯ ಅನ್ಯಥಾ ಅನುಪಪತ್ತೇ ನಿರವಕಾಶತ್ವ. ನಚಾತ್ರ ವಿಶೇಷ ಪ್ರಮಾಣಮಸ್ತಿ. ಮತ್ತೆ ಆಯಾ ಭೂತಗಳಲ್ಲಿ ಆಯಾ ಸಂಬಂಧಪಟ್ಟವರು ಲಯವಂತರದ್ದು ವಿಶೇಷ ಪ್ರಮಾಣ ಇಲ್ಲಿದೆ. ಅವನಿಗೆ ಗೊತ್ತಿಲ್ಲ ಇಲ್ಲ ಅಂತ ತಿಳ್ಕೊಂಬಿಟ್ಟು ಅಷ್ಟೇ. ಆಚಾರ ಕೋಟ್ ಮಾಡಲು ಸುಮ್ಮನೆ ಆಗ್ತಾನೆ. ಅಥೋ ಅಗ್ನಾವೇವ ಸರ್ವದೇವಾನಾಂ ವಿಲಯಾತ್ ಉಕ್ತ ವ್ಯವಸ್ಥಾನುಪತ್ತಿ ರೀತಿ. ಆದ್ರಿಂದ ಎಲ್ಲಾ ದೇವತೆಗಳು ಅಗ್ನಿ ಲಯವಂತಾರಾದ್ರಿಂದ ನೀವೇನು ದೊಡ್ಡ ಕ್ರಮ ಹೇಳಿದ್ರಲ್ಲ ಅದು ಯಾವುದೂ ಒಪ್ಪೋದಿಲ್ಲ, ನಾನು ಅಲ್ಲೇ ಮುಗಿಸ್ಬಿಡ್ತೀನಿ. ಅದಕ್ಕೆ ಹೇಳ್ತಾರೆ ಸಿದ್ಧಾಂತ ಸೂತ್ರಂ ಪಠಿತ್ವಾಗ ಅಷ್ಟೇ ನೈಕಸ್ಮಿನ್ ನಿಧಿ. ಹಾಗಲ್ಲ, ಓಂ ನೈಕಸ್ಮಿನ್ ತರಿಸೇಯತಹಾಯಿ. ಇದಕ್ಕೆ ಬ್ರಹ್ಮಸೂತ್ರ ಹೊರಟಿರೋದೇ ಅದಕ್ಕೋಸ್ಕರ. ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ ತರ್ಕ ಏಕಸ್ಮಿನ್ನೇವ ಭೂತೇ ಸರ್ವದೇರಾನಾಂ ಲಯೋವಾಕ್ಯ ಪೃಥಿವ್ಯಾಂ ಋಭವಃ ಇತ್ಯಾದಿ ಶ್ರುತಿಭ್ಯಾಂ ಪ್ರತ್ಯೇಕಂ ಭೂತೇಶು ದೇವತಾಲಯಸ್ಯ ಉಕ್ತತ್ವಾತ್. ಪೃಥ್ವಿಯಲ್ಲಿ ಬೇರೆ, ಇವರು ಬೇರೆ, ಪ್ರತ್ಯೇಕ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಆ ಒಂದು ಶ್ರುತಿ ಇಟ್ಕೊಂಡು ಅಷ್ಟಕ್ಕೆ ನಿಲ್ಲಿಸಬಾರದು. ಭೂತೇಶ ಒಂದು ಶ್ರುತಿ ಇದ್ದೇ ಇದೆ, ಜೊತೆಗೆ ಬೇರೆ ಬೇರೆ ಭೂತಗಳ ಇಂಥ ಸ್ಪಷ್ಟ ವಾಕ್ಯಗಳಿವೆ. ಆದ್ದರಿಂದ ಅಗ್ನಿಯಲ್ಲೇ ಎಲ್ಲ ದೇವತೆಗಳು ಲಯ ಅಂತ ಹೇಳಿ ಹೇಳಬಾರದು. ಯಶಾಂ ದೇವಾನಾಂ ಯಸ್ಮಿನ್ ಭೂತೇ ಲಯ ಉಚ್ಯತೆ ಸತ್ತದ್ದೇವಾನಾಂ ತತ್ತದ್ಭೂತೋ ಭೂತತ್ವಾಚ್ಯ. ಯಾವ್ಯಾವ ದೇವತೆಗಳು ಎಲ್ಲೆಲ್ಲಯ್ಯ ಅಂತ ಹೇಳಿದ್ದಾರೆ ವಿಶೇಷ ವಾಕ್ಯಗಳು, ಆ ವಾಕ್ಯ ತಗೊಂಡೇ ಅರ್ಥ ಮಾಡ್ಕೋಬೇಕೆ ಹೊರತು ಎಲ್ಲರೂ ಅಗ್ನಿಯಲ್ಲೇ ಅಂತ ತಿಳ್ಕೊಳ್ಳೋಕೆ ಹೋಗಬಾರದು. ನಚ ಆಶು ನಚ ಅಶ್ವಿ ಪ್ರಭೃತಿ ನಾಂ ವರುಣಾದಿ ಉತ್ಪತ್ತಿ ಅನು ಉತ್ಪನ್ನತ್ವ ನ ತತ್ರ ಲಯೋಪತ್ತಿ ರೀತಿ ವಾಚ್ಯಂ. ಅಶ್ವಿ ಮೊದಲಾದವರೆಲ್ಲ ವರುಣಾದಿಗಳಿಂದ ಹುಟ್ಟಿಲ್ಲ, ಆದ್ರಿಂದಾಗಿ ಅಲ್ಲಾಕೆ ಲಯ ಬರಬೇಕು ಅಂತ ಕೇಳಿದರೆ ಅದು ಸರಿಯಲ್ಲ. ತೇಷಾಂ ತದುತ್ಪನ್ನತ್ವ ಅಭಾವೇ ವಿಶೇಷ ವಚನಾಭಯವೇ ಚ ಸಮಾನ ಅಬಾದಿ ದೇವತಾಲಯ ಸ್ಥಾನೇ ವರುಣಾದೋ ಲಯೋಪತ್ತೇ. ತದುತ್ಪನ್ನತ್ವ ಅಭಾವೇ ಉತ್ಪನ್ನತ್ವ ಇರೋದು ದೊಡ್ಡದಲ್ಲ, ಅಧೀನೇ ಇದ್ರೆ ಸಾಕು. ಉತ್ಪನ್ನವಾದದ್ರಲ್ಲೇ ಲಯ ಹೊಂದೋಕ್ಕಂತ ಏನಿಲ್ಲ, ಅಧೀನವಾದ್ರಲ್ಲೂ ಲಯ ಹೊಂದಬಹುದು. ವಿಶೇಷ ವಚನಾಭಾವೇ ಚ ಸಮಾನ ಅಬಾದಿ ದೇವತಾಲಯ ಸ್ಥಾನೇ ವರುಣಾದೋ ಲಯೋಪತ್ತೇ. ಹುಟ್ಟಿದ್ರಲ್ಲಿ ಲಯ ಆಗಬಹುದು ಅಥವಾ ಸಮಾನದಲ್ಲಿ ಬೇಕಾದ ಲಯ ಆಗಬಹುದು. ಅದು ಈಕ್ವಲೆಂಟ್ ಆದರೂ ಆಯ್ತು, ಆದ್ದರಿಂದ ಸಮಸ್ಯೆ ಬರೋದಿಲ್ಲ ಅಂತ ಹೇಳಿ. ಲೋಕದಲ್ಲಿ ಹಾಗೇನೆ ಡೆಡ್ ಬಾಡಿ ಸಾಮಾನ್ಯ ಸಂಸ್ಕಾರ ಅಗ್ನಿಯಲ್ಲಿ ಆಗುತ್ತೆ, ನೋಡೋದಕ್ಕೆ ಅಗ್ನಿಯಲ್ಲ ಅಂತಾದಾಗ ಎಲ್ರಿಗೂ ಆಗಬೇಕು ಅಂತಿಲ್ಲ. ಬೇರೆಯವ್ರು ಇದು ಮಾಡೋರಿದ್ದಾರಲ್ಲ ಹಾಗೇನೆ ಭೂಗತ ಮಾಡೋರಿದ್ದಾರೆ. ಪ್ರಾಣಿಗಳು ಯಾರು ಅಗ್ನಿ ಸಂಸ್ಕಾರ ಮಾಡೋರಿದ್ದಾರೆ? ಅಡಿ ಪ್ರಾಣಿ ಸಾಹಿತ್ಯ ಯಾರು ಸಂಸ್ಕಾರ ಮಾಡಬೇಕು? ಅವಕ್ಕೆಲ್ಲ ಏನಾಗುತ್ತದೆ ಅಲ್ಲ? ಹಾಗೆ ಭೂತಲಯ ಆಗ್ಬೇಕು, ಹಾಗೆ ಲಯ ಆಗ್ಬೇಕು. ಪೃಥ್ವಿಯಾಮ್ ಲಯ, ಅಲ್ಲಿ ಬಂದ ಜ್ಞಾನ ಪೃಥ್ವಿಯಲ್ಲಿ ಲಯ ಆಯಿತು. ಅನೇಕ ರೀತಿಯ ಲಯದ ಕ್ರಮ ಇರೋದ್ರಿಂದ ಅಗ್ನಿಯಲ್ಲೇ ಲಯ ಅಂತ ಅಷ್ಟೇ ಇಟ್ಕೊಂಡ್ಬಿಟ್ಟಿದ್ರೆ ಲೋಕದಲ್ಲಿ ಏನ್ ಪದ್ಧತಿ ಬರ್ತಿತ್ತು? ಅದು ದಹನ ಅಂತಾನೆ ಆಗ್ಬಿಡ್ತಾ ಇತ್ತು. ದಹನ ಅಂತ ಆಗಿಲ್ಲ, ಆದ್ರಿಂದ ಅದು ಅದು ಕೂಡ ಒಂದು ಸೂಚನೆ ಬೇರೆ ಕ್ರಮದಲ್ಲಿ ಇದೆ ಅಂತೇಳಿ. ಅದು ಅರ್ಥ ಮಾಡಿಕೊಂಡ್ರೆ ಈ ಮಾತಿಗೆ ಅರ್ಥ ಇದೆ. ಲಯ ಆಗೋದಕ್ಕೆ ಅನೇಕ ಪ್ರೋಸೆಸ್ ಇದೆ. ನೀರು ಎಲ್ಲಿ ಬೇಕಾದ್ರೆ ಲಯ, ಜನರ ಮೀನುಗಳು ಸಾಯುತ್ತೆ ಅಲ್ಲ, ಎಲ್ಲ ಮೀನು ಹಿಡ್ಕೊಂಡು ತಿನ್ನೋದಿಲ್ಲಲ್ಲ, ಅಲ್ಲಿ ಕೆಲವು ಮೀನು ಸಾಯುತ್ತೆ. ಸಿಮಿಗ್ರ ಅಲ್ಲೇ ಸಾಯಿತು, ಅಲ್ಲೇ ಬಿಟ್ಟು ಅಲ್ಲೇ ಸಾಯಿತು, ಅವೆಲ್ಲ ಕೂಡ ಎಲ್ಲೇ ಆಗ್ಬೇಕಾದ್ರೀಗ ನೀರಲ್ಲೇ ಲಯ ಆಗ್ಬೇಕು. ಆದ್ರಿಂದ ದೋಷ ಇಲ್ಲ, ಬಹಳ ಕಾಮನ್ ನೋಡೋದಕ್ಕೆ ಗೊತ್ತಾಗೋ ವಿಚಾರಗಳು. ಬ್ರಹ್ಮಸೂತ್ರದಲ್ಲಿ ಬಂದಿರೋ ವಿಚಾರ ಹೇಳಿದ್ಮೇಲೆ ನಮಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ನಿಜ ದೇಶಾಮ್, ಅದಕ್ಕೆ ಇಲ್ಲೂ ಕೂಡ ಅಷ್ಟೇನೆ. ಪಿಂಡ ವಿಸರ್ಜನೆ ಮಾಡಬೇಕಾದ್ರೂ ಕೂಡ ಒಂದು ಕಡೆ ಹೇಳಿಲ್ಲ, ನೀರಲ್ಲಿ ಬೇಕಾದ್ರೂ ಆಗಲಿ, ಅಗ್ನಿಯಲ್ಲಿ ಬೇಕಾದ್ರೂ ಆಗಲಿ, ಭೂಮಿಯಲ್ಲಿ ಬೇಕಾದ್ರೆ ಎಲ್ಲ ಹೇಳಿದ್ ಬಂತೀಗ. ಗೊತ್ತಾಯ್ತಲ್ಲ, ಇದಕ್ಕೆಲ್ಲ ಕಾರಣಗಳು ಬಂದಿದ್ರಿಂದ ಸರಿ ಹೋಯ್ತು. ಓ ದಾನ ಮಾಡ್ಬೋದು, ಪಿಂಡ ದಾನ ಮಾಡೋದು ಬಹಳ ಶ್ರೇಷ್ಠ ಅದು. ಯಾಕಂದ್ರೆ ಯಾವುದೇ ರೀತಿ ಉಳಿಯೋ ಚಾನ್ಸಸ್ ಇಲ್ಲ, ಅದು ಇನ್ನೂ ಒಳ್ಳೇದೇನೆ. ಹಾಗೆ ದೇಹನೇ ದಹನ ಮಾಡಿರ್ತಾರೆ. ಪಿಂಡ ದೇಹದ ಸಂಕೇತ, ಪಿಂಡ ಅಂದ್ರೆ ಏನು? ದೇಹದ ಪ್ರತಿನಿಧಿ ಅಷ್ಟೇ ಇದು. ಪಿಂಡ ಅಂದ್ರೆ ದೇಹ ಅಂತಾನೆ ಅರ್ಥ. ಪಿಂಡಾಂಡ ಅಂದ್ರೆ ಏನು? ಪಿಂಡ ಅಂದ್ರೆ ದೇಹ ಅಂತಾರೆ. ಪಿಂಡ ಅಂದ್ರೆ ಕೆಟ್ಟರ್ಥ ಕಾಣುತ್ತೆ. ಆಕ್ಚುಲಿ ಪಿಂಡ ಅಂದ್ರೆ ಏನದು? ದೇಹಕ್ಕೆ ಪಿಂಡ ಅಂತ ಹೇಳಿದ್ರು. ಸಂಕೇತ ಇಟ್ಕೊಂಡ್ರೆ ಪಿಂಡ, ದೇಹ ಅಂತ ಅರ್ಥ. ಅವ್ರ ದೇಹದಲ್ಲಿ ಇದ್ದಾರೆ. ನಮಗೆ ಪಿಂಡಾಂಡ ಅಂದ್ರೆ ಅಷ್ಟು ಬೇಜಾರಾಗೋದಿಲ್ಲ, ಬರೀ ಪಿಂಡ ಅಂದ್ರೆ ಸಿಟ್ಟು ಬರ್ತದೆ ಅದನ್ನ. ಅದು ಎರಡೂ ಒಂದೇ, ಏನು ಅರ್ಥನೇ ವ್ಯತ್ಯಾಸನೇ ಇಲ್ಲ ಅದರೊಳಗೆ. ಉತ್ತರತ್ವ ತೇಷಾಂ ದೇವಾನಾಂ ಯಸ್ಮಿನ್ ಭೂತೇ ಲಯ ತೇಷಾಂ ತದುತ್ಪನ್ನತ್ವ ಅಭಾವೇ ವಿಶೇಷ ವಚನ ಅಭಾವೇ ಚ ಸಮಾನ ಅಬಾದಿ ದೇವತಾಲಯ ಸ್ಥಾನೇ ವರುಣಾದೋ ಲಯೋಪಪತ್ತೇ ಅಥೋ ಯದನ್ಯಥಾ ವ್ಯಾಖ್ಯಾನಂ ತದಯುಕ್ತಮಿತಿ ಭಾವ. ಅದಕ್ಕೆ ನೀನು ಭೂತೇಶ ಅನ್ನೋದಕ್ಕೆ ಅಗ್ನಿ ಅಂತ ಮಾತ್ರ ಅರ್ಥ ಮಾಡ್ಕೊಂಡಿದ್ದೀಯಲ್ಲ, ಅನ್ಯಥಾ ವ್ಯಾಖ್ಯಾನ ಸರಿಯಲ್ಲ ಅಂತೇಳಿ. ಅತ್ರ ವಾಯುಮಾರುತ ಪದಾಭ್ಯಾಂ ಹಿರಣ್ಯ ಗರ್ಭ ಉಚ್ಯತೆ. ಮನೆಗೆ ಮಾರುತನ ಲಯ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಮುಂದೆ ದೇವರ ಹತ್ರ ಹೋಗ್ತಾರೆ ಅಂತ ಹೇಳಿದ್ರೆ ಅದು ಪ್ರಾಣದೇವರಲ್ಲ, ಬ್ರಹ್ಮದೇವರು ಅಂತ ಅರ್ಥ. ಲಕ್ಷ್ಮಿ ಹತ್ರ ಹೋಗ್ತಾ ಇದ್ದಾರೆ ಪ್ರಾಣದೇವರು ಅಂತ ಅರ್ಥ, ಬ್ರಹ್ಮದೇವರು ಅಂತಲ್ಲ. ಯಾಕಂದ್ರೆ ಯಾರಿಗೆ ಸಂಬಂಧಪಟ್ಟಿದೆ ನೋಡ್ಬೇಕು. ಹಿಂದೆ ಹೇಳಿದೆ ಸಮಾನವಾದ ಪದಗಳನ್ನು ಉಪಯೋಗಿಸಿ ಬಿಡ್ತಾರೆ. ಕಾಂಟೆಸ್ಟ್ ಅವ್ರು ಅರ್ಥ ಮಾಡ್ಬೇಕು. ಮುಕ್ತಿಯಲ್ಲಿ ರುದ್ರದೇವರು ಇವರಿಗಿಂತ ಶ್ರೇಷ್ಠ, ಇಂದ್ರದೇವರಿಗೆ ಅಂತ ಹೇಳಿದರೆ ಮುಕ್ತಿಯಲ್ಲಿ ರುದ್ರದೇವರೇ ಇಲ್ಲ, ಶ್ರೇಷ್ಠದೇವರು ಇರೋದು ಅಲ್ಲಿರೋದು. ಅದೇ ವಾಯುದೇವರಿಲ್ಲ, ಬ್ರಹ್ಮದೇವರು ಇರೋದಲ್ಲಿ ಹೇಳಿದ್ರೆ ಪದಕ್ಕೆ ಅರ್ಥ ಅಂತ ಅರ್ಥ. ಅದನ್ನೇ ತಿಳಿಸಿದ್ರು. ಅಥವಾ ಯದನ್ಯ ಅತ್ರ ವಾಯು ಮಾರುತ ಪದಾಭ್ಯಾಮ್ ಹಿರಣ್ಯ ಗರ್ಭ ಉಚ್ಯತೆ ತತ್ರ ಇಂದ್ರಶ್ಚಲಯ. ಅದಕ್ಕೆ ಒಂದು ತಮಾಷೆ ನೋಡಿ, ಇಂದ್ರಧನಸ್ಸು ಅಂತ ಕರೆಯೋದು. ಕಾಮನ್ ಬಿಲ್ ಏನಂತ ಕರೀತಾರೆ? ಕನ್ನಡದಲ್ಲಿ ಕಾಮನ ಬಿಲ್ಲು ಅಂತ ಕರೀತಾರೆ, ಇಂದ್ರ ಬಿಲ್ಲು ಅಂತ ಕರೆಯೋದಿಲ್ಲ. ಸಂಸ್ಕೃತದಲ್ಲಿ ಇಂದ್ರಶಾಪ ಅಂತ ಕರೆಯೋದು. ವಿರೋಧ ಇಲ್ಲ, ಇಂದ್ರ ಕಾಮರು ಇಬ್ಬರು ಸಮ ಹೋಗ್ತಾನೆ. ನೋಡೋದಕ್ಕೆ ಏನಿಸ್ತದೆ, ಭಾರಿ ಭಾರಿ ವ್ಯತ್ಯಾಸ ಆಯ್ತದಕ್ಕೆ ವ್ಯತ್ಯಾಸ ಆಗೇ ಇಲ್ಲ. ಅವರು ಸಮ ಆದ್ರಿಂದ ಸರಿಯಾಗಿ ಕರೆದಿದ್ದಾರೆ, ಅದು ವ್ಯತ್ಯಾಸ ಆಗೇ ಇಲ್ಲ. ಅದು ಗೊತ್ತ ಆಗ ಒಂದಿಷ್ಟು ಇನ್ನೊಂದಿಷ್ಟು ಇಂಡೈರೆಕ್ಟ್ಲಿ ಅವರು ಸಮ ಅಂತ ಗೊತ್ತಿದ್ದವರಿಗೆ ಅನುಸಂಧಾನ, ಗೊತ್ತಿಲ್ಲದವರಿಗೆ ಹಾಗಿರೋ ಸಮ ಇರಬೇಕು ಅಂತ ಗ್ಯಾರಂಟಿ ಆಯ್ತು. ಇಂದ್ರಧನಸ್ಸು ಕಾಮನ ಬಿಲ್ಲು ಇತ್ಯ ಅನೇಕ ಪದಗಳು ಆ ರೀತಿ ಆಗತ್ತೆ. ತದೇ ತತ್ರ ಇಂದ್ರಸ್ಯ ಲಯ 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 ಉಕ್ತ ಕ್ರಮೇಣ ಸೋಮಸ್ಯ ಅನಿರುದ್ಧ ಕಾಮ ವಾರುಣಿ ಶೇಷ ವಾರುಣಿ ದ್ವಾರೇಣ ಸೂರ್ಯಸ್ಯ ಅದೇ ಶೇಷ ಮಾರ್ಗ ಗರುಡ ಮಾರ್ಗ ಅಂದ್ರವೇ ಬೃಹಸ್ಪತಿ ಚಕ್ರ ಸೌಪರ್ಣಿ ಸುಪರ್ಣ ವಾಣಿ ದ್ವಾರೇಣ ಮರುತಾಮಪಿ ಇಂದ್ರಾದಿ ದ್ವಾರ ಭೂತಾಭಿಮಾನಿ ನಾಂಚ ಅನ್ಯೋನ್ಯ ಲಯ ಅಭಾವಾತ್ ಅನ್ಯಥಾ ವ್ಯಾಖ್ಯಾನಮಯುಕ್ತಂ ನಚ ಉತ್ಪತ್ತಿ ಶ್ರುತಿ ವಿರೋಧ. ಭೂತಗಳಲ್ಲಿ ಅನ್ಯೋನ್ಯ ಲಯ, ಉತ್ಪತ್ತಿ ಕ್ರಮದ ಲಯ ಬೇರೆ, ಪ್ರಳಯದ ಕ್ರಮದ ಲಯ ಬೇರೆ. ಉತ್ಪತ್ತಿ ಕ್ರಮದ ಲಯಕ್ಕೂ ಪ್ರಳಯದ ಕ್ರಮಕ್ಕೂ ವ್ಯತ್ಯಾಸ ಇದೆ, ಆದ್ರಿಂದಾಗಿನೆ ಅದು ಬೇರೆ. ಲೀವ್ ಹಾಕಿ ಹೋಗ್ತಾರೆ, ಸಿ ಎಲ್ ಹಾಕೋದು ಪದ್ಧತಿ ಬೇರೆ, ಅಲ್ಲಿಗೆ ಅಡ್ಡಿ ಕೊಟ್ಟಾಗಿದೆ. ಈ ಎಲ್ಲೆಲ್ಲ ಅಲ್ಲಿ ಅಕ್ಷರ ಇರ್ತದಲ್ಲ, ಲಾಂಗ್ ಲೀವ್ ಆದ್ರೆ ಇನ್ನೊಬ್ಬ ಲೈಟ್ ಆಗ್ಬಿಡುತ್ತೆ. ಅಲ್ಲೇ ವ್ಯತ್ಯಾಸ ಇದೆ, ಎಲ್ಲವೂ ಲೀವ್ ಆಗಿರಬಹುದು, ಲೀವ್ನಲ್ಲಿ ಏನಿದೆ ವ್ಯತ್ಯಾಸ ಇದೆ, ಲಯದಲ್ಲೇ ವ್ಯತ್ಯಾಸ ಇದೆ. ನಚ ಉತ್ಪತ್ತಿ ಸಾಮಾನ್ಯವಾಗಿ ಲಯದಲ್ಲಿ ಇಲ್ಲಿ ಉತ್ಪನ್ನವಾಗಿರ್ತಾರೋ ಲಯ ಹೊಂದಿಬಿಡ್ತಾರೆ ಅಷ್ಟೇನೆ. ವಿಶೇಷ ಲಯದೊಳಗೆ ಮಾತ್ರ ನಿಯಮಗಳು ಬೇರೆ ಉಂಟು ಅಂತ ಹೇಳಿದರು. ಯಾತ್ರ ಜಡ ಅನಾಂ ಮುಖ್ಯೋತ್ಪತ್ತಿ ಅಭಿಧಾನಾತ್, ಇಲ್ಲಿ ಜಡಗಳಿಗೆ ಮುಖ್ಯೋತ್ಪತ್ತಿ ಹೇಳ್ತೇವೆ ನಾವು. ಚೇತನಗಳಿಗೆ ಮುಖ್ಯೋತ್ಪತ್ತಿ ಇಲ್ಲ. ಲಯದ ಪ್ರಶ್ನೆ, ಮೋಕ್ಷದ ಲಯ ಬೇರೆ, ಕ್ಲಾರಿಫೈ ಮಾಡ್ತಾರೆ. ಮೋಕ್ಷದ ಲಯ ಬೇರೆ ಮತ್ತೆ ಈ ಲಯ ಬೇರೆ. ಸ್ವಾರಸ್ಯ ಏನು ಗೊತ್ತಾ ಇಲ್ಲಿ, ಮೋಕ್ಷದ ಲಯ ಅಂದ್ರೆ ಏನು? ಜಡ ಪದಾರ್ಥಕ್ಕೆ ಲಯದ ಪ್ರಶ್ನೆ ಬರೋದಿಲ್ಲ, ಮೋಕ್ಷದ ಪ್ರಶ್ನೆ ಬರೋದಿಲ್ಲ. ಯಾತಕ್ಕೆ? ಜೀವನೇ ಇಲ್ಲ ಅದಕ್ಕೆ. ಸೊ ಮೋಕ್ಷ ಚೇತನಕ್ಕೆ ಅಭಿಮಾನ ದೇವತೆಗಳನ್ನು ತಗೊಂಡಾಗ ಈ ಕ್ರಮದಲ್ಲೇ ಹೇಳಬೇಕು. ಜಡ ಪದಾರ್ಥ ಅಷ್ಟೇ ನಾಶ ಮಾಡೋದು ಆ ಕ್ರಮದಲ್ಲಿ ಹೇಳಬೇಕು. ಅರ್ಥ ಆಯ್ತಾ? ಜಡ ಕ್ರಮದಲ್ಲಿ ನಾಶ ಮಾಡೋದು ಬೇರೆ, ಅಭಿಮಾನ ದೇವತೆಗಳು ಬೇರೆ. ಅದು ಕ್ಲಾರಿಫೈ ಮಾಡ್ತಾರೆ. ತತ್ವ ಜಡಾನ ಮುಖ್ಯೋತ್ಪತ್ತಿ ಅಭಿಧಾನ, ಮುಖ್ಯ ಉತ್ಪತ್ತಿ ಇದೆ, ಮುಖ್ಯ ನಾಶ ಇದೆ ಅದಕ್ಕೆ. ಆದರೆ ದೇವತೆಗಳೇ ಅದಿಲ್ಲ, ಅದರಿಂದಾಗಿನೇ ಇವರ ಲಯ ಕ್ರಮದ ಬೇರೆ ಆಗಿದೆ. ದೇವತಾನಾಂ ತು ಅನುಸರ್ಗ ಪ್ರತಿಪಾದನ. ಅನುಸರ್ಗ ಅಂದ್ರೆ ಏನು? ಸೆಕೆಂಡ್ ಮುಖ್ಯೋತ್ಪತ್ತಿ ಅವರಿಗಿಲ್ಲ, ಸೆಕೆಂಡರಿ ಸೆನ್ಸ್ ಉತ್ಪತ್ತಿ. ಅದು ಅಪಾಯಿಂಟ್ಮೆಂಟೇ ಆಗಿಲ್ಲ, ಕೆಲಸ ಸಿಗೋದು ಬೇರೆ. ಅವನಿಗೆ ಟ್ರಾನ್ಸ್ಫರ್ ಮಾಡೋದು ಬೇರೆ, ಡಿಫ್ರೆನ್ಸ್. ಅದು ಟ್ರಾನ್ಸ್ಫರ್ ಮಾಡೋದಂದ್ರೆ ಇದೊಂದು ಬೇರೆ ಕಡೆ ಕಳಿಸೋದು ಅಷ್ಟೇ. ಅದ ಅಪಾಯಿಂಟ್ ಮಾಡ್ಬೇಕಾದ್ರೆ ಪ್ರೊಸೆಸ್ಸೇ ಬೇರೆ, ಈ ಪ್ರೊಸೆಸ್ ಬೇರೆ, ಆ ಪ್ರೊಸೆಸ್ ಬೇರೆ. ಅದು ಇಲ್ಲ, ಇವ್ರು ಕೆಳಗಿದ ಮೇಲೆ ಹೋಗೇಬೇಕು ಅವ್ರು, ಮತ್ತೆ ಆ ಎನ್ ರೂಟೇ ಹೋಗ್ಬೇಕು, ಅದಕ್ಕೆ ಬೇರೆ ದಾರಿ ಇಲ್ಲ. ಕೆಳಗೆ ಮಾತ್ರ ಇದೆಲ್ಲ ವ್ಯತ್ಯಾಸ ಇರೋದು, ಕೆಳಗಿನ ಲೆವೆಲ್ ಅಷ್ಟೇ ಹೊರತು ಮುಂದೆ ಸ್ಟ್ರೀಮ್ ಶುರುವಾಗ್ತದೆ, ಆ ಸ್ಟ್ರೀಮ್ ಜಾಯ್ನ್ ಆಗ್ಲೇಬೇಕು ಅವ್ರು. ರುದ್ರ ಗರುಡ ಶೇಷ ಮಾರ್ಗ ಬಿಟ್ಟು ಇನ್ನೊಂದು ಮಾರ್ಗ ಅಂತೆಲ್ಲ ಮುಗಿಸಿ ಹೋಗ್ಬೇಕಾದ್ರೆ, ಈ ಕೆಳಗಿನ ಸ್ಟೇಜಲ್ಲಿ ಮಾತ್ರ ಅಲ್ಲೆಲ್ಲ ಒಂದು ಮುಂದಕ್ಕೆ ಹೋಗ್ತಾರೆ ಅಂತೇಳಿ. ಆದ್ದರಿಂದ ಗರುಡ ಮಾರ್ಗ ಶೇಷ ಮಾರ್ಗ ಶುರುವಾಗೋದು ಆ ಹೈಯರ್ ಲೆವೆಲಲ್ಲಿ, ಅದು ಬೈಪಾಸ್ ಮಾಡೋದು ಮಾತ್ರ ಯಾರ ಕೈಲೂ ಸಾಧ್ಯ ಇಲ್ಲ. ಏನೋ ಇನ್ನು ಲಿಂಗದೇ ಬಿಟ್ಟಿಲ್ಲ ಅವ್ರು ಇನ್ನು. ಹೌದು, ಅದು ಏನಾಯ್ತು, ಈಗ ಜಡ ಇಲ್ಲ ಆಗೋಯ್ತು, ಈಗ ಸೂಕ್ಷ್ಮ ರೂಪ ಇದೆ. ಹಿಂದೆ ಹೇಳಿದ್ದಾರೆ ಎರಡನೇ ಹೇಳ್ಬೇಕಾದ್ರೆ, ಸೂಕ್ಷ್ಮ ಶರೀರ ಬೇರೆ, ಸ್ಥೂಲ ಶರೀರ ಬೇರೆ. ಸ್ಥೂಲ ಪೂರ್ತಿ ಜಡ, ಸ್ಥೂಲ ಶರೀರ ಪೂರ್ತಿ ಜಡ, ಸೂಕ್ಷ್ಮ ಶರೀರ ಅದು ಬಿಡೋವರೆಗೂ ಅದನ್ನ ಅಟ್ಕೊಂಡಿರ್ತ ಹೋಗೋದಿಲ್ಲ. ಅರ್ಥ ಆಯ್ತಾ? ಇವತ್ತು ಅಕ್ಕಿ ಮೇಲಿಂದ ಇದು ಇದೆ, ಹೊಟ್ಟೆ ತೆಗಿತೀರಿ, ಅದು ಜಡ. ಅಕ್ಕಿರೋ ಅದು ಜಡನೇ, ಮತ್ತೆ ಆದ್ರೆ ಇದನ್ನು ತಿನ್ನಕ್ಕೆ ಕಾಲ ತಿನ್ನಕ್ಕೆ ಬರುತ್ತೆ ಅದನ್ನ. ಎಲ್ಲರಲ್ಲೂ ವ್ಯತ್ಯಾಸ ಇದೆ, ಮತ್ತೆ ಇದು ಹೊಟ್ಟಾಯ್ತು ಅದು ಧಾನ್ಯ ಆಯ್ತು. ಆ ರೀತಿಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸೂಕ್ಷ್ಮವಾದ ಜೊತೆಗೆ ಹೋಗುತ್ತೆ, ಸೂಕ್ಷ್ಮ ಶರೀರದಲ್ಲಿ ಹೋಗೋದು. ಇನ್ನು ದೇವತೆ ಜಡ ಚೇತನ ಪ್ಲಸ್ ಸೂಕ್ಷ್ಮ ಶರೀರ, ಇದು ಬರೀ ಜಡ. ದೇಹ ದಾನ ಮಾಡ್ತಾರೆ ಪೂರಿ ಪೂರ್ತಿ ಜಡ, ಅದು ಸೂಕ್ಷ್ಮ ಶರೀರ ಹೋಗಿ ಆಗಿದೆ ಈಗಾಗಲೇ ಮೇಲಕ್ಕೆ. ಅವು ಲಿಂಗದೇಹ ಇರೋವರೆಗೂ ಸೂಕ್ಷ್ಮ ಶರೀರ ಇರುತ್ತೆ, ಅಲ್ಲಿಂದ ಪೂರ್ತಿ ಫೈನಲ್. ಅನೇಕ ಸ್ಟೇಜಲ್ಲಿ ಡಿಫ್ರೆಂಟ್ ಆಗ್ತಾ ಹೋಗುದು. ಏನ ಮುಖ್ಯೋತ್ಪತ್ತಿ ಅಂದ್ರೆ ಮಣ್ಣಿನಿಂದ ಗಡಿಗೆ ಮಾಡ್ತಾರೆ. ಏನದು ಗಡಿಗೆ? ಇಲ್ಲೇ ಇಲ್ಲ, ಆ ಗಡಿಗೆ ಬಂತು, ಗೊತ್ತಾಯ್ತಾ? ಮಣ್ಣು ಪೂರ್ತಿ ಏನಾಯ್ತು, ಗಡಿಗೆ ಆಯ್ತು. ಅದಕ್ಕೆ ಏನಂತಾರೆ, ಮುಖ್ಯೋತ್ಪತ್ತಿ ಅಂತ ಕರೀತಾರೆ. ಇರೋದಕ್ಕೆ ಜೀವಕ್ಕಾಗಲ್ಲ, ಜೀವ ಇದ್ದಾನೆ ದೇಹ ಕೊಡ್ತಾನೆ. ಅದರಿಂದ ಏನಿದು ದೇಹ ಪ್ರಾಪ್ತಿ ರೂಪ ಉತ್ಪತ್ತಿ ಅಂತೆ, ದೇಹ ಪ್ರಾಪ್ತಿ ರೂಪ ಅದ್ರ ಸ್ವರೂಪ ಮುಖ್ಯ ಸೃಷ್ಟಿ ಅಂದ್ರೆ ಅದಕ್ಕೆ ಯಾವುದಕ್ಕೆ ಇದು ಇದು ಅನಂತರ ಈ ಸೃಷ್ಟಿ. ಇದು ಮಹಾರಾಷ್ಟ್ರ ಸೃಷ್ಟಿ ಬೇರೆ, ದೇವರ ಸೃಷ್ಟಿ ಬೇರೆ. ದೇವ್ರ ಸೃಷ್ಟಿಗೆ ಏನಂತ ಹೇಳಿದ್ರೆ ಅದಕ್ಕೆ ಶುದ್ಧ ಸೃಷ್ಟಿ. ಅದು ಶುದ್ಧ ಸೃಷ್ಟಿ ಅಂದ್ರೆ ಯಾವ ಸುಮ್ಮನೆ ತೆಗೆದಿಡೋದು ಅಷ್ಟೇ ಹೊರತು ಇನ್ನು ಯಾವ ಚೇಂಜಸ್ಸು ಇಲ್ಲ. ಒಂದು ರೂಪ ಹಾಗೆ ಸುಮ್ಮನೆ ಬರ್ತಾ ಹೋಗುತ್ತೆ. ದೀಪದಿಂದ ದೀಪ ಅಂದ್ರೆ ಹೇಗೆ ಅಂತ ಕೇಳಿ, ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಪ್ರಶ್ನೆ ಇಲ್ಲ. ಈ ದೀಪ ಹಾಗೇ ಇದೆ, ಇದು ಈ ದೀಪ ಹಾಗೆ, ಈ ದೀಪನೇ ಟ್ರಾನ್ಸ್ಫರ್ ಆಗಲಿಲ್ಲ, ಮತ್ತೆ ಟ್ರಾನ್ಸ್ಫಾರ್ಮೂ ಆಗಲಿಲ್ಲ. ಆದ್ರೆ ಗಡಿಗೆ ಹಾಗಲ್ಲ, ಮಣ್ಣು ಏನಾಯ್ತು ಪೂರ್ತಿ ಗಡಿಗೆ ಆಗಿ ಬಂದಾಗ್ಬಿಡುತ್ತೆ. ಹಾಲು ಏನಾಯ್ತು ಪೂರ್ತಿಯಾಗಿ ಮೊಸರಾಗೋಯ್ತು. ಅದು ಏನಂತಾರೆ ಅದಕ್ಕೆ, ಹಾಲು ಅಂತ ಕರೆಯೋದಿಲ್ಲ ಅದನ್ನೀಗ, ಹೆಸರನೇ ಹೊರಟೋಯ್ತು. ಅದಕ್ಕೇನಂತಾರೆ ಮುಖ್ಯ ಸೃಷ್ಟಿ ಅಂತ ಕರೀತಾರೆ. ಬ್ರಹ್ಮದೇವರ ಸೃಷ್ಟಿ ಮಂತ್ರ ಮಾಡಿ ಪ್ರಶ್ನೆ ಇಲ್ಲ, ಅಲ್ಲಿ ಎಲ್ಲಿ ಜಾಯ್ ಬ್ರಹ್ಮದೇವರು ತೊಳಲೇಬೇಕು ಅವರು, ಸರಸ್ವತಿ ಭಾರತೀಯ ಬ್ರಹ್ಮದೇವರು ಹೋಗ್ಲೇಬೇಕಾದ್ರೆ ಅಂತ ಮುಂದಿನ ಜಾಗ ಇಲ್ಲ. ಅದೇ ಎಂಡ್ ಅದು ಹೇಳಿದ್ದಾರೆ, ಯಾವ್ದಾರು ತರೋ ಹರಿದ್ವಾರ ಸೇರ್ತೀವಿ ಅಂತಾರಲ್ಲ ಆ ಟೈಮ್, ಇನ್ನೊಂದು ರೂಟಲ್ಲಿ ಹೋಗಕ್ ಬರೋದಿಲ್ಲ. ಅಲ್ಲೇ ಹೋಗಿ ಅದೇ ರೂಟಲ್ಲೇ ಹೋಗ್ಬೇಕು. ಹೋಗ್ಬೇಕಾದ್ರೆ ಅವ್ರು ರಿಫೈನ್ ಆಗಿಬಿಟ್ಟಿದೆ, ಅಲ್ಲಿವರೆಗೂ ಬೇರೆ ರೂಟಲ್ಲಿ ಹೋಗ್ಬೋದು, ಆದ್ರೆ ಅಲ್ಲಿಂದ ಒಂದೇ ರೂಟ್. ಏನಾಯ್ತು ಈಗ? ಆದ್ದರಿಂದ ನಾನು ತರ್ಹಿ ಅಗ್ನೌ ಸರ್ವೇ ದೇವಾಲವಿಲೀಯಂತೆ ಇತಿ ಶ್ರುತೇ ಕಾಗತಿ ರೀತ್ಯತಃ ಅಥ ಇತಿ. ಎಲ್ಲ ದೇವರು ಅಗ್ನಿಯಲ್ಲೇ ಆಗ್ತಾರಂತೆ ಅಂತ ಕೇಳಿದ್ರು ಅಂತ ಕೇಳಿದರೆ, ಯತ ಏ ಸರ್ವೇ ಯತ ಏವಂ ಪೃಥಕ್ ಪ್ರತ್ಯೇಕಂ ಭೂತೇಶು ಲಯ ಸಿದ್ಧೋ ಅಥೋ ಅಗ್ನೌ ಸರ್ವೇ ದೇವಾ ವಿಲೀಯಂತೆ ಇತಿ ಶ್ರುತ್ಯಾ ಉದಾಹೃತ ಶ್ರುತೌ ಅಗ್ನೌ ವಿಲೀಯಮಾನತ್ವೇನ ನಿರ್ದಿಷ್ಟಾನಾಮೇವ ಲಯೋ ಅಭಿಧೀಯತೆ. ಸರ್ವ ಸರ್ವ ಅಂತ ಕರೆದಾಗ ಎಲ್ಲರೂ ಅಗ್ನಿಯಲ್ಲಿ ಲಯ ಆಗಬೇಕಾದ ಎಲ್ಲರೂ ಅಂತ ಅರ್ಥ, ಅಂತ ಹೊರತು ಬೇರೆ ಅಲ್ಲ. ಸೇರಿಸ್ಕೋಬೇಕಾದ್ರೆ ಎಲ್ಲರೂ ಊಟಕ್ಕೆ ಬನ್ನಿ ಅಂತ ತಕ್ಷಣ ಎಲ್ಲರೂ ಒಂಬ ಶಬ್ದ, ಏನು ರಿಲೇಟಿವ್ ಶಬ್ದ ಎಲ್ಲರೂ ಅಂತ ಹೇಳಿದಾಗ ಅನೇಕ ರೀತಿ ಎಲ್ಲರೂ ಆ ಪ್ರಸಂಗದಲ್ಲಿ ಪಬ್ಲಿಕ್ ಆದ ದೊಡ್ಡ ಚಾಪ್ಟರ್ ಸೈಕಾಲಜಿ ಹೇಳಿದ್ನಲ್ಲ. ಪಬ್ಲಿಕ್ ಅಂದ್ರೆ ಏನು ಅರ್ಥ? ಅದಕ್ಕೆ ಮಾಧ್ವ ಪಬ್ಲಿಕ್ ಬೇರೆ, ಮಠದ ಪಬ್ಲಿಕ್ ಬೇರೆ, ಆ ದೇವಕರ್ತರ ಪಬ್ಲಿಕ್ ಬೇರೆ, ಬ್ರಾಹ್ಮಣ ಪಬ್ಲಿಕ್ ಬೇರೆ, ಬಲಿಷ್ಠ ಪಬ್ಲಿಕ್ ಬೇರೆ, ಆ ರಾಜ್ಯದ ಪಬ್ಲಿಕ್ ಬೇರೆ, ದೇಶದ ಪಬ್ಲಿಕ್ ಬೇರೆ. ಪಬ್ಲಿಕ್ ಅನ್ನೋ ಪದ ಚೇಂಜ್ ಆಗ್ತಾ ಹೋಗುದು. ಆ ಅರ್ಥದಲ್ಲಿ ಸರ್ವೇ ಶಬ್ದಕ್ಕೆ ಅರ್ಥ, ಸರ್ವೇ ಅಂದ್ರೆ ಪಬ್ಲಿಕ್ ತಾನೇ, ಸರ್ವರಿಗೂ ಅಂತ ಹೇಳಿದಾಗ ಪಬ್ಲಿಕ್ ಅಂತ ಅರ್ಥ. ಈ ಸರ್ವರಿಗೆ ಈ ಅರ್ಥದಲ್ಲಿ ಉಪಲಕ್ಷಣ ಮೇತತೆ. ಅದೇ ರೀತಿ ಪ್ರಾಯಣ ಅಧಮಾನಾಂ ಸರ್ವೇಶಾಂ ಭೂತಾಂತರ ಪ್ರವೇಶ ಅಪ್ರವೇಶಿನಾಂ ತತ್ರ ಇವ ಲಯ. ಭೂತಾಂತರ ಪ್ರವೇಶ ಮಾಡೋರಿಗೆ ಆಯಾ ಇದರಲ್ಲೇ ಲಯ, ಇನ್ನೊಂದು ಮಾಡೋರಿಗೆ ಅದು ಲಯ. ಅಥವಾ ಅಜ್ಞಾವೇವ ಸರ್ವೇಶಾಂ ಲಯಾಭಾವಾತ್ ಉಕ್ತ ವ್ಯವಸ್ಥಾ ಯುಕ್ತ ಇತಿ ಸಿದ್ಧಂ. ಆದ್ದರಿಂದ ವ್ಯವಸ್ಥೆ ಎಂಬುದು ಸಿದ್ಧವಾಯಿತು. ಇವೆಲ್ಲ ನಾವು ಏನು ಮಾಡ್ಕೋಬೇಕು ಅಂದರೆ, ಕೆಲವು ಪದಗಳಿಗೆ ಪರಸ್ಪರ ವಿರೋಧ ಬಂದು ಸಮನ್ವಯ ಮಾಡಿ ತೋರಿಸಿಬಿಟ್ರಿ. ಈಗ ಇದೇ ರೀತಿ ಎಲ್ಲೆಲ್ಲಿ ವೇದ ಶಾಸ್ತ್ರದಲ್ಲಿ ವಿರೋಧ ಬರುತ್ತೋ ಆ ರೀತಿ ಕೂಡಿಸ್ಬೇಕಲ್ಲ. ಯಾವ ಕಾರಣಕ್ಕೆ ಹೇಳಿದ್ದಾರೆ ಅಂತ ಇಲ್ಲಿಗೆ ಸ್ಟಾಪ್ ಮಾಡಿಬಿಡಬಾರದು. ವೇದಗಳಲ್ಲಿ ಅಪ್ರಾಮಾಣ್ಯ ಪ್ರಶ್ನೆ ಇಲ್ಲ, ಬಾಕಿಗಳು ಎರಡು ರೀತಿ ಕಾಣಿಸ್ತಾ ಇದೆ. ಅದು ಮಾತ್ರಕ್ಕೆ ಅದು ವಿರೋಧ ಇಲ್ಲ, ಅದು ಹೊಂದಾಣಿಕೆ ಮಾಡೋದಷ್ಟೇ ನಮ್ಗೆ ಕೆಲಸ ಹೊರತು ತತ್ವ ಸಮನ್ವಯ ಅನ್ನ ಮಾತು ಅಲ್ಲಿ ಇಡೀ ಇದು ಕಾಮನ್ ಅದು. ಅಲ್ಲಲ್ಲಿ ಮಾಡಿ ತೋರಿಸಿ ಎಕ್ಸಾಂಪಲ್ಸ್ ಅಷ್ಟೇ ಇದೆ ಇವೆಲ್ಲ ಕೂಡ. ಎಕ್ಸಾಂಪಲ್ ಸ್ಟಾಪ್ ಆಗಬಾರದು, ಎಕ್ಸ್ಟೆಂಡ್ ಮಾಡ್ಕೋತಾ ಇರಬೇಕು. ಓಂ ಸಮಾನಾಚ ಅಶ್ರುತಿ ಉಪಕ್ರಮಾತ್ ಅಮೃತತ್ವಂಚ ಅನುಪೋಷ್ಯ ಓಂ. ಮಹಾಲಕ್ಷ್ಮಿ ಬಗ್ಗೆ ಹೇಳ್ತಾರೆ. ಓಂ ಸಮಾನಾಚ ಅಶ್ರುತಿ ಉಪಕ್ರಮಾತ್ ಅಮೃತತ್ವಂಚ ಅನುಪೋಷ್ಯ ಓಂ ದೇಶತಃ ಕಾಲತಸ್ಯ ವ್ಯಾಪ್ತಿಯ ಸಮೋನ ಪರಮಪುರುಷೋ ಯಶ್ಚಾಸ್ತಾ ಸಮಾನ. ಸಮಾನ ಅನ್ನೋ ಪದ ವಿಚಿತ್ರ ಪದ ಕಾಣಿಸ್ತೀನಿ, ಕೇಳೇ ಇಲ್ವಲ್ಲ ಇದನ್ನ ಅಂತ ಕೇಳಿದರೆ ಅದು ಸಮಾನ ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ. ಅದು ಹೇಗೆ? ದೇಶತಃ ಕಾಲತಸ್ಯ ವ್ಯಾಪ್ತಿಯ ಸಮಃ, ದೇಶತಃ ವ್ಯಾಪ್ತಿ, ಕಾಲತಃ ವ್ಯಾಪ್ತಿ, ಗುಣತಃ ವ್ಯಾಪ್ತಿ, ಮೂರು ವ್ಯಾಪ್ತಿ ಇರೋದು. ದೇಶತಃ ವ್ಯಾಪ್ತಿ, ಕಾಲತಃ ವ್ಯಾಪ್ತಿ, ಮಹಾಲಕ್ಷ್ಮಿಗೂ ರಾವಣ ಇಬ್ಬರು ಸೇಮ್. ಅದಕ್ಕೇನಂತಾರೆ ಸಮ. ಯಾರು ನಾ ಸಮಃ ನಾ ಯಶ್ಚಾಸ್ತ ಸಮನ, ನಾ ಅಂದರೆ ನಾರಾಯಣ, ನಾರಾಯಣನೊಂದಿಗೆ ಸಮಳಾಗಿದ್ದಾಳೆ ಅದಕ್ಕೆ ಸಮಾನ ಅಂತ ಅವ್ರಿಗೆ ಹೆಸರು. ಪೂರ್ತಿ ಅಲ್ಲ, ಎರಡು ದೃಷ್ಟಿಯಲ್ಲಿ ಮಾತ್ರ. ಗುಣತಃ ಅನಂತಾಂಶ ಕಡಿಮೆ, ಬರೀ ಕಡಿಮೆ ಅಲ್ಲ, ಅನಂತಾಂಶ ಕಡಿಮೆ. ಆದ್ದರಿಂದಾಗೇನೆ ಅಸಮ, ಇಲ್ಲಿ ಸಮ ಅಸಮ, ಅದಕ್ಕೆ ಇನ್ನೊಂದು ಹೆಸರು ಸಮಾಸಮ ಅಂತ ಅವ್ರಿಗೆ ಹೆಸರು. ಈ ಉಳಿದವರೆಲ್ಲ ಅಸಮರು. ಮಹಾಲಕ್ಷ್ಮಿ ಸಮಾಸಮ, ಒಂದು ಈ ದೃಷ್ಟಿಯಿಂದ ಸಮಳು, ಇನ್ನೊಂದು ದೃಷ್ಟಿಯಿಂದ ಸಮಳ ಅಲ್ಲ, ಅದು ಸಮಾಸಮ ಅಂತ ಕರೀತಾರೆ. ಲೇಷಾನಂದ ಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶದಲ್ಲದೆ ಶ್ವಾಸ ಬಿಡುವ ಶಕ್ತಿ ಲೇಚಿಲ್ಲೆಂಬುದೇ ಫಲವಿದು ಬಾಳುತ್ತದಕ್ಕೆ. ಅದು ಸಮಾಸಮ ಬ್ರಹ್ಮ ಸದಾಶಿವರು ಅಂತ ಕರೆದಿದ್ದಾರೆ. ಇಲ್ಲಿ ಪದ ಸಮಾಸಮ ಇದಕ್ಕೊಟ್ಟು ಸಮಾನ ಅಂತ ಅರ್ಥ. ಸಮೋನ ಪರಮ ಪುರುಷೋ ಯಶ್ಚಾಹ ಸಾ ಸಮಾನ. ಆ ಸಮಾನ ಮಹಾಲಕ್ಷ್ಮಿ ಬಗ್ಗೆ ಏನು ಹೇಳ್ತೀರಿ ಅಂದರೆ, ಈ ರೀತಿಯ ಲಯಗೆ ಪ್ರಶ್ನೆ ಅವರಿಗೆ ಬಂದಿಲ್ಲ. ಸಂಸಾರ ಅನುಕ್ರಮ ಅವ್ರು ಹೇಳ್ತಾರೆ, ಅಶ್ರುತಿ ಉಪಕ್ರಮ. ಅಶ್ರುತಿ ಅಂದರೆ ಸಂಸಾರ, ಶ್ರುತಿಯ ಅಶ್ರುತಿಯ ಸಂಸಾರ ಇಲ್ಲ ಅವರಿಗೆ. ಸಂಸಾರ ಇಲ್ಲದವರು ಮುಕ್ತಿ ಪ್ರಶ್ನೆನೇ ಬರಲಿಲ್ಲ ಅಂತ ಹೇಳಿದರು. ಮುಕ್ತರ ಬಗ್ಗೆ ಮಾತಾಡ್ತಿದ್ವಿ, ಮುಕ್ತಿ ಹೇಗಾಗುತ್ತೆ ಅಂತ ಪ್ರಶ್ನೆ ಮಾಡ್ತಿರ್ಬೇಕಾದ್ರೆ ಅವ್ರು ಮುಕ್ತಿ ಮುಕ್ತರೇ ಆಗೋಕ್ಕೆ ಹೆಸರು ಸೇರಿಲ್ಲ ಅವರು. ಯಾತಕ್ಕೆ? ಮುಕ್ತರಿಗೆ ಹೆಸರು ಸೇರಿಬಿಟ್ಟಿದ್ದಾರೆ, ಆದ್ದರಿಂದ ಅವ್ರಿಗೆ ಯಾವುದು ಅಪ್ಲಿಕಬಲ್ ಅಲ್ಲ ಅಂತ ಹೇಳಿದರು. ಸಂಸಾರ ಅನುಕ್ರಮ ಅನುಪಕ್ರಮ ಸ್ವತೈವ ಅಮೃತತ್ವ ತಸ್ಯಾಹ. ಅವರಿಗೆ ಅಮೃತತ್ವಂಚ ಅನುಪೋಷ್ಯ. ಅಮೃತತ್ವ ಅಂದರೆ ಮುಕ್ತತ್ವ, ಅಮೃತರು ಅಂದರೆ ಮುಕ್ತರು, ಅಮೃತತ್ವ ಅಂದರೆ ಮುಕ್ತತ್ವ, ಸ್ವತಃ ಮುಕ್ತತ್ವ, ನಿತ್ಯ ಮುಕ್ತತ್ವ ಇರೋದ್ರಿಂದ ಅವರಿಗೆ ಈ ಕ್ರಮ ಯಾವುದರಲ್ಲೂ ಸೇರೋದೇ ಇಲ್ಲ. ಅವರು ಬೃಹಸ್ಕೃತಿಶ್ಚ, ಇದು ಸಂವಾದಿಯಾದ ಶ್ರುತಿಯನ್ನು ಕೋಟ್ ಮಾಡ್ತಾರೆ. ಗೌವಾವ ಶ್ರುತ್ಯನುಪಕ್ರಮೌ ಪ್ರಕೃತಿಶ್ಚ ಪರಮಶ್ಚ ದ್ವಾವೇತೌ ನಿತ್ಯ ಮುಕ್ತೌ ನಿತ್ಯೌ ಚ ಸರ್ವಗತೌ ಚ ಏತೌ ಜ್ಞಾತ್ವಾ ವಿಮುಚ್ಯತೆ ಇತಿ ನೈತಾವತಾ ಸಾಮ್ಯಂ. ಗೌವಾ ಶ್ರುತ್ಯನುಪಕ್ರಮೌ, ಶ್ರುತಿ ಅನುಪಕ್ರಮವು ಸಂಸಾರ ಇಲ್ಲದೆ ಇರೋರು, ಉಪಕ್ರಮ ಇರೋರು, ಉಪಕ್ರಮ ಅನುಪಕ್ರಮ ಇಲ್ಲದೆ ಇರೋರು, ಶ್ರುತಿ ಅಂದರೆ ಸಂಸಾರ, ಸಂಸಾರ ಇಲ್ಲದರೂ ಇಬ್ಬರೇ ಗೌವಾ. ಯಾರ್ಯಾರು? ಪ್ರಕೃತಿಶ್ಚ ಪರಮಶ್ಚ, ಪ್ರಕೃತಿ ಮಹಾಲಕ್ಷ್ಮಿ ಪರಮ ನಾರಾಯಣ, ಇಬ್ಬರೇ. ತ್ವಾವೇತವು ನಿತ್ಯ ಮುಕ್ತವು, ಅವರಿಬ್ಬರು ನಿತ್ಯ ಮುಕ್ತರವು, ನಿತ್ಯವು ಮತ್ತು ನಿತ್ಯರು ಕೂಡ ಹೌದು. ಸರ್ವಗತವು ಸರ್ವತ್ರ ವ್ಯಾಪ್ತರು. ಏತವು ಜ್ಞಾತ್ವಾ ವಿಮುಚ್ಯತೆ, ಈ ತಿಳ್ಕೊಂಡ್ರೆ ಮುಕ್ತಿ ಆಗುತ್ತೆ. ಮಹಾಲಕ್ಷ್ಮಿಯನ್ನು ಈ ರೀತಿ ಅರ್ಥ ಮಾಡಿಕೊಂಡು ಅದನ್ನೇ ದ್ವಾವಿಮೋಕ್ಷ ಪುರುಷವು ಲೋಕೆ ಸರಶ್ಚಾಕ್ಷರೇವಚ್ಚ. ಮುಂದೆ ಹೇಳಬೇಕಾದ್ರೆ ಏತಜ್ಞಾತ್ವ ಬುದ್ಧಿಮಾನ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಈ ರೀತಿ ಚರಾಚರ ಪುರುಷೋತ್ತಮ ಅಂತ ದೇವರಿಗೆ ತಿಳ್ಕೊಂಡ್ಬಿಟ್ರೆ ಅಪುರುಷ ಜ್ಞಾನಿಯಾಗಿ ಮುಂದೆ ಮುಕ್ತನಾಗ್ತಾನೆ ಅಂತ ಪರಿಸ್ಥಿತಿ ಹೇಳಿದ್ದಾರೆ. ಅದಕ್ಕಾಗಿ ಜ್ಞಾತ್ವಾ ವಿಮುಚ್ಯತೆ ಇತಿ. ಅದೊಂದು ಪ್ರಶ್ನೆ ಬಂತು, ಏ ಹಾಗೆ ಸಮ ಆಗಿಬಿಟ್ರಲ್ಲ ಅಂತ ಕೇಳಿದರೆ, ನಾ ಏತಾವತಾ ಸಾಮ್ಯಂ, ಇಷ್ಟು ಹೇಳಿದ ಮಾತ್ರಕ್ಕೆ ಪೂರ್ಣ ಸಾಮ್ಯ ಬರಲಿಲ್ಲ. ದೇವರೊಂದಿಗೆ ಪೂರ್ಣ ಸಾಮ್ಯ ಯಾರಿಗೂ ಇಲ್ಲ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ ಸಾಧಯಾಮ್ಯ. ವಿರೋಧ ಬರಲಿಲ್ಲ ಅದಕ್ಕೆ. ಮೂರು ರೀತಿಯ ಸಮ ಆಗಿದ್ದರೆ ಸಮ ಆಗ್ತಿದ್ರು, ಎರಡು ರೀತಿಯಾದ ಸಮ ಆಗಲಿಲ್ಲ. ಅತ್ರ ಪ್ರಕೃತೇ ವಿಷ್ಣು ಲಯಾಭಾವ ಸಮರ್ಥನಾದಸ್ತಿ ಶಾಸ್ತ್ರಾದಿ ಸಂಗತಿ. ಈ ಲಯದ ಪ್ರಸಕ್ತಿ ಬಂದಿದ್ದರಿಂದ ಮಹಾಲಕ್ಷ್ಮಿ ಲಯ ಇಲ್ಲ ಅಂತ ಕೇಳಿದರೆ ಅವ್ರಿಗೆ ಅಪ್ಲೈ ಆಗೋದೇ ಇಲ್ಲ ಕೇಸು ಅಂತ ಹೇಳಿದ್ದಾರೆ. ಪ್ರಕೃತೇ ಭಗವತಿ ಲಯೇ ಅಧಿಕಾರಿತ್ವ ಪ್ರಸಂಗಾತ್. ತೀರ ಲಯ ಒಪ್ಕೊಂಡ್ಬಿಟ್ರೆ ಅಧಿಕಾರಿ ಅಂತ ಕರಿಬೇಕಾಗುತ್ತೆ ಅವ್ರನ್ನ. ಅಧಿಕಾರಿ ಏನರ್ಥ? ಅವ್ರು ಯಾವ ಕ್ಯಾಂಡಿಡೇಟೇ ಮುಕ್ತಿಗೆ. ಅಧಿಕಾರಿ ಮೀನ್ಸ್ ಕ್ಯಾಂಡಿಡೇಟ್. ಅವ್ರು ಕ್ಯಾಂಡಿಡೇಟ್ ಅಲ್ಲ, ನಿತ್ಯ ಮುಕ್ತರು ಕ್ಯಾಂಡಿಡೇಟ್ ಆಗ್ತಾರೆ. ಪ್ರಸಂಗಾತ್ ಮುಕ್ತವಾ ಅದಕ್ಕೆ ಮುಕ್ತವಾಸ, ಅದಕ್ಕೋಸ್ಕರ ಇತಿ ಉಪವಾದನೀಯ ಮೇತದ. ಅವರು ಕೂಡ ಸಂಸಾರಿಗಳಾಗಿ ಬಿಡ್ತಾರೆ. ಅಧಿಕಾರಿ ಅಂದ್ರೆ ಸಂಸಾರಿ, ಸಂಸಾರಿ ಅಲ್ಲ ಅವರು, ಅದಕ್ಕಾಗಿ ಬಿಡಿಸ್ಬೇಕಾಗಿದೆ. ನಿತ್ಯ ಮುಕ್ತಳೆ ನಿರ್ವಿಕಾರಳೆ ಎಂದು ಸ್ತೋತ್ರ ಮಾಡ್ತಾರೆ. ಪ್ರಾಣಾದ ಉತ್ತಮ ಪ್ರಕೃತಿ ವಿಷಯ. ಬ್ರಹ್ಮವಾಯುಗಳವರಿಗೂ ಬಂದಿ ಪ್ರಾಣ ಅಂದರೆ ಮತ್ತೆ ಬ್ರಹ್ಮದೇವರು, ಅವರಿಗೆ ಲಯ ಇದೆ, ಮಹಾಲಕ್ಷ್ಮಿಗೆ ಇಲ್ಲ. ಪರಮಾತ್ಮನೇ ಲೀಯತೆ ನವಾಯಿತೆ ಸಂಧಿ. ಅದೇ ರೀತಿಯೇ ಪ್ರಕೃತಿ ಮಹಾಲಕ್ಷ್ಮಿ ಪರಮಾತ್ಮ ಲಯ ಹೊಂತಾರೋ ಇಲ್ಲೋ ಅಂತ ಪ್ರಶ್ನೆ. ಭಗವದ್ ಅಧೀನತ್ವಂ ನಿತ್ಯ ಮುಕ್ತತ್ವಂಚ ಸಂದೇಹ ಬೀಜಂ. ಅವು ಭಗವದ್ ಅಧೀನ ಆದ್ದರಿಂದ ಮುಕ್ತರಾಗಬೇಕಾಗಿದೆ ಅಂತ ತಿಳ್ಕೊಂಡ್ರೆ ಅವ್ರಿಗೆ ಲಯ ಇದೆ ಅಂತಾಯ್ತು. ನಿತ್ಯ ಮುಕ್ತ ಅಂತ ಕರೆದ ಮೇಲೆ ಲಯ ಇಲ್ಲ ಅಂತಾಯ್ತು. ಇದೇ ಸಂದೇಹಕ್ಕೆ ಬೀಜ ಇದು. ಲೀಯತೆ ಇತಿ ಪೂರ್ವಪಕ್ಷ, ಲಯ ಹೊಂತಾರೆ ಅಂತೇಳಿ ಪೂರ್ವಪಕ್ಷ. ಭಗವದ್ ಅಧೀನತ್ವ, ಭಗವದ್ ಅಧೀನರಾಗಿರೋದ್ರಿಂದ ಭಗವದ್ ಅಧೀನರೆಲ್ಲ ಮುಕ್ತರಾಗಿಲ್ಲ ಅಂತ ಅರ್ಥ ತಿಳ್ಕೊಂಡ್ಬಿಟ್ಟವ್ರು. ಭಗವದ್ ಅಧೀನರು ಯಾರ್ಯಾರು ಇದ್ದಾರೋ ಅವ್ರು ಮುಕ್ತರಾಗಿಲ್ಲ ಅಂದಮೇಲೆ ಅವರಿಗೂ ಕೂಡ ಲಯ ಇರಬೇಕಲ್ಲ ಮುಕ್ತಿಗೆ ಅಂತ ವಾದ. ನಕ್ಷತ್ರದ ನಿರ್ಣಾಯಕಂ, ಅದು ಹೇಗೆ ನಿರ್ಣಯ ಮಾಡ್ತಾರೆ ಅಂದ್ರೆ ಒಂದು ವಾಕ್ಯ ಇದೆಯಲ್ಲ, ತೇಜಸ್ ಪರಸ್ಯಾಂ ದೇವತಾಯಾಮ್ ಅಂತ ವಾಕ್ಯ ಇದೆ. ತೇಜಸ್ ಅಂದ್ರೆ ತೇಜೋಸ್ಮಾನಿ ಮಹಾಲಕ್ಷ್ಮಿ ಅಂತ ಅರ್ಥ. ಪ್ರಭಾತ ಲಯ ಹೊಂತಾರೆ ಅಂತ ಹೇಳಿದಾರಲ್ಲ, ಅದೊಂದು ವಿಶೇಷ ಸ್ಥಿತಿ ಬೇರೆ ಸಿಕ್ಕಾಗಾಯ್ತು. ಅನ್ಯಥಾ ವಾಗಾದೀನಾಂ ಮನಃಪ್ರಭೃತಿಷು ಉಕ್ತ ಲಯೋಪಿ ನಶ್ಯಾ. ಇಲ್ಲ ಅದು ಬೇರೆ ಅರ್ಥ ಮಾಡ್ತೀವಿ ಅಂದ್ರೆ ಎಲ್ಲದಕ್ಕೂ ಬೇರೆ ಅರ್ಥ ಮಾಡ್ಬಿಡಿ ಹೇಗಿದೆ ಗೊತ್ತಾಯ್ತಾ? ಹಿಂದೆ ಹೇಳಿದ್ರಲ್ಲ ವಾಕ್ ಪ್ರಾಣಿ ಅವೆಲ್ಲ ತೆಗೆದು ಹಾಕ್ಬಿಡಿ, ಎಲ್ಲರೂ ಯಾರು ಲಯನೇ ಇಲ್ಲ ಅಂತ ಹೇಳ್ಬಿಡಿ. ಪದ ಇದ್ಮೇಲೆ ಎಲ್ಲದಕ್ಕೂ ಒಂದೇ ಅರ್ಥ ಮಾಡ್ಬೇಕು ಅವನ ವಾದ, ಪದ ಇದ್ಮೇಲೆ ಒಂದೇ ಅರ್ಥ ಮಾಡ್ಬೇಕು. ಆಗ ಒಂದು ನಿಜ ಇದೆ, ಇನ್ನೊಂದು ಇದೆಯಲ್ಲ ಅದು ಬಿಟ್ಬಿಡ್ತಾನೆ ಅವನು. ಒಂದು ಕಾರಣ ಇದೆ ಆದ್ರಿಂದ ಸರಿ, ಅವ್ರಿಗೆ ಎರಡು ಕಾಲು ನಮ್ಗೆ ಎರಡು ಕಾಲು, ಅವನ ಆಫೀಸರಲ್ಲ ಅಂದ್ಬಿಡೋದು. ಎರಡು ಕಾಲು ಇರಬೇಕೆ ಎಂಬುದು ಯಾವ್ದಕ್ಕೆ ನೀನು ತೀರ್ಮಾನ ಮಾಡೋದಿಲ್ಲ, ಅದು ಆಫೀಸರ್ ಅವನು ಒಂದು ತಲೆ ಎರಡು ಕೈ. ನಮ್ಗೆ ಎಲ್ಲೆಲ್ಲ ಕಾಮನ್ ಎಷ್ಟು ಕಾಮನ್ ಇದೆ ಗೊತ್ತಾ, ಶುರು ಮಾಡೋದು ಮತ್ತೆ ಕಾಮನ್ ಫ್ಯಾಕ್ಟ್ರಿ ಓದಿದ್ದಾರೆ ಓದಿಲ್ಲ ಅಷ್ಟೇ ಡಿಫ್ರೆನ್ಸ್, ಸಣ್ಣ ಡಿಫ್ರೆನ್ಸ್. ಅದು ಇವಳದೆಲ್ಲ ಭಾರಿ ಸಾಮ್ಯಗಳಿದೆ, ಅದು ವಿಭಜಿತ ಆಗೋದ್ರೆ ಅದು ಮಾಡಿಬಿಟ್ರೆ ಯಾರು ಏರೋಣ ಆಗೋಗ್ಬಿಡ್ತಾರೆ. ಕೆಲಸ ಅಡ್ಡ ಹೈಟ್ ಜಾಸ್ತಿ ಇರ್ತದೆ, ಇನ್ನು ಇವನೇ ಗ್ರೇಟ್ ಅಂತ ತಿಳ್ಕೊಂಬಿಟ್ರೆ ಏನು ಮಾಡ್ಬೇಕು? ಕ್ವಾಲಿಫಿಕೇಶನ್ ಇರಲಿ, ಪೇಪರ್ನಲ್ಲಿ ಇರೋದು ಆಕ್ಚುಲಿ ನೋಡಿ ಹೇಗಿದ್ದಾನೆ, ಪೇಪರ್ ಅಷ್ಟೇ ಇದು ನೋಡಿ ಎಷ್ಟು ಆಕ್ಟಿವ್ ಇದೆ. ಇದು ವಾದ ಮಾಡಕ್ಕೆ ಕೊಟ್ಟರೆ ಏನಾಗುತ್ತದೆ? ಎಲ್ಲ ಕುತರ್ಕಗಳು. ಅದೇ ರೀತಿ ಆಗಿರೋದು ಈಗ, ಎಲ್ಲ ವಿಶೇಷ ಏನಿದೆ ಎಲ್ಲ ಒಂದೇ ಅಂತ ಹೇಳ್ತಾರಲ್ಲ, ಇದೇ ವಾದನೇ ಹೆಚ್ಚು ಕಡಿಮೆ. ಇಲ್ಲಿ ತಮಾಷೆ ಕಾಣ ತಮಾಷೆ ಕಾಣೋದಿಲ್ಲ ಅಷ್ಟೇ ಹೊರತು, ಆಕ್ಚುಲಿ ಅಷ್ಟೇ ಹೋಪ್ಲೆಸ್ ವಾದ. ನಚ ನಚ ಅನ್ಯಥಾ ವಾಗಾದೀನ ನಚ ಪ್ರಕೃತಿ ಅಸಂಸಾರಿತ್ವಶ್ಚ ಮುಕ್ತತ್ವಾತ್ ಲಯಾಭಾವ. ಪ್ರಕೃತಿನ ನಾವು ಸಂಸಾರಿ ಅಲ್ಲ ಅಂತ ಸಂಸಾರಿ ಅಂತ ಕರೆದಿಲ್ವಲ್ಲ, ಅದು ಲಯ ಇಲ್ಲ ಅಂತ ಹೇಳಿದ್ರೆ ಕರೆದಿರಬಹುದು. ಅಸಂಸಾರಿತ್ವಶ್ಚ ಇವ ಅನುಪತ್ತಿ ಅದನ್ನೇ ಒಪ್ಪೋದಿಲ್ಲ ನಾವು. ನಾರಾಯಣ ಒಬ್ಬನೇ ಮುಕ್ತ ಅಂತ ಕರೆದ ಮೇಲೆ ಇವರು ಕೂಡ ಒಬ್ಬ ಸಂಸಾರಿಗಳು ಅಂತಾನೆ ಅರ್ಥ. ನೀವು ಕರೆದಿಲ್ಲ ಅಂತ ಹೇಳಿ ನಾವು ಬಿಡ್ಲಕ್ಕಾಗತ್ತಾ? ನಾವು ಸೇರ್ಕೊಂಡ್ಬಿಡ್ತೀವಿ ಅಂತ ಹೇಳಿದ. ತಥಾತ್ತೇ ಭಗವತ ಸರ್ವಸಾಮ್ಯಾಪಾತ. ನಿಮಗೊಂದು ಒಳ್ಳೆ ತತ್ವ ಹೇಳ್ತೇನೆ ಅಂತ ವಿಷ್ಣು ಸರ್ವತ್ವತೆ ಮೇಂಟೈನ್ ಮಾಡ್ಬೇಕಲ್ಲ ನೀವು. ಅದಕ್ಕೆ ಲಕ್ಷ್ಮೀದೇವಿ ಕೂಡ ಆ ರೀತಿ ನಿತ್ಯಮುಕ್ತ ಅಂದ್ಬಿಟ್ರೆ ಒಂದು ಮತ್ತೆ ಕಾಂಪಿಟೇಷನ್ ಶುರುವಾಗುತ್ತೆ. ಅವನೊಬ್ಬನೇ ಸ್ವತಂತ್ರ ಅಂತ ಹೇಗೆ ಹೇಳಿದ್ದೀರಿ ಹೌದಲ್ಲ? ಅವರೊಬ್ಬನೇ ಸ್ವತಂತ್ರ ಅಂತ ಹೇಳಿದ್ರೆ ಅವನೊಬ್ಬನೇ ಮುಕ್ತ ಅಂತ ಹೇಳಿಬಿಟ್ಟು ಸರಿ ಹೋಗುತ್ತಾಗ. ಸೊ ಇದೆಲ್ಲ ಕುತರ್ಕ ಮಾಡೋದಕ್ಕೆ ಎಷ್ಟೆಷ್ಟು ಚಾನ್ಸ್ ಅದೆಲ್ಲ ಸಿಗುತ್ತೆ, ಅದು ಉತ್ತರ ಕೊಡ್ಬೇಕೀಗ. ಸರ್ವಸಾಮ್ಯ ಬಂದ್ಬಿಟ್ರೆ ನಿಮ್ ಸಿದ್ಧಾಂತ ಹೋಗ್ಬಿಡುತ್ತೆ, ಹೋಗಬಾರದು. ನಚ್ಚೆ ಗುಣಾಂತರ ವೈಷಮ್ಯ, ಬೇರೆ ಗುಣದಲ್ಲಿ ವ್ಯತ್ಯಾಸ ತೋರಿಸ್ತೇವೆ ಅಂತ ಕೇಳಿದರೆ, ನಿತ್ಯ ಸಂಸಾರ ರಾಹಿತ್ಯೆ ಸರ್ವ ಗುಣೋಪತ್ತೇಹೇ. ಸಂಸಾರ ಇಲ್ಲ ಅಂದಮೇಲೆ ಯಾವ ಗುಣ ತೇಲಕ್ಕೆ ಬರೋದಿಲ್ಲರಿ ಅಂತ ನಾವು. ಎಲ್ಲ ಗುಣ ಹಾಕ್ಲೇಬೇಕಾ, ಯಾವ ಗುಣ ತೇಲಕ್ಕೆ ಬರೋದೇ ನೀವೀಗ. ನಿತ್ಯ ಮುಕ್ತವನ್ನು ಒಪ್ಕೊಂಡ ತಕ್ಷಣ ಏನಾಗುತ್ತೆ? ಈಕ್ವಲ್ ಆಗೇ ಬಿಡ್ತಾಳೆ, ಏನೇನು ತೆಗಲಕ್ಕೆ ಹೋದ್ರೂ ಕೂಡ ಬಿಡೋದಿಲ್ಲ ಅಂತ ಅವನು ವಾದ. ನಚ ಸರ್ವಸಾಮ್ಯ ಅಂಗೀಕರ್ತುಂ ಶಕ್ಯಂ. ಸರ್ವಸಾಮ್ಯ ಒಪ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ ನೀವು ಸಾಧ್ಯ ಇಲ್ಲ, ಸಿದ್ಧಾಂತ ವಿರೋಧ, ನಿಮ್ಮ ಸಿದ್ಧಾಂತಕ್ಕೆ ವಿರೋಧ. ಅತಃ ತಚ್ಚ ಅಸಂಸಾರಿತ್ವಾತ್ ಭಗವತಿ ಲಯ ಸದ್ಭಾವಾತ್ ಅಧಿಕಾರಿತ್ವೇನ ಅಧಿಕಾರಿಣಾಂ ಪ್ರಾಣಾವಸಾನಾವಕ್ತೇಹೇ ಅಯುಕ್ತ ಇತಿ. ಆದ್ದರಿಂದ ಏನು ಹೇಳಿದ್ರಲ್ಲ, ಈ ರಾಮನನಾಥ ಅಲ್ಲಿಗೆ ಹೋದ ವಾಪಸ್, ಈಗ ಪ್ರಾಣದೇವರೇ ಅಧಿಕಾರ ಫೈನಲ್ ಅಂತ ಹೇಳಿದ್ರಲ್ಲ, ಸೇರಿ ಹೇಳಬಾರ್ದು ಅದನ್ನು. ಲಕ್ಷ್ಮೀದೇವಿ ಸೇರಿಸ್ಕೊಂಡ್ಬಿಟ್ಟು ಅಲ್ಲಿ ತಾರತಮ್ಯ ಮುಂದೆ ಒಯ್ಬೇಕು ನೀವು. ಯಾವ ತಾರತಮ್ಯನ? ಸಂಸಾರಿಗಳ ತಾರತಮ್ಯನ ಲಕ್ಷ್ಮೀವರಿಗೂ ಒಯ್ಬೇಕು. ಬ್ರಹ್ಮದೇವನ ಜೀವೋತ್ಸವ ಲಕ್ಷ್ಮೀ ಜೀವೋತ್ಸವಳು ಅಂತ ಕರಿಬೇಕಂತೆ. ಯಾಕೆ? ಅವರು ಸಂಸಾರಿಗಳಾಗಿಬಿಟ್ರಲ್ಲ, ಜೀವರ ಗುಂಪಿ ಸೇರಿಸ್ತಾನೆ. ಅದು ಜೀವರಲ್ಲ, ಅವರು ಜೀವರ ಲಕ್ಷಣ ಏನೋ ಅಣುವಾಗಿರೋದು. ಮಹಾಲಕ್ಷ್ಮಿ ಏನಲ್ಲ, ವ್ಯಾಪ್ತರು. ಅದಕ್ಕೆ ಈಶ ಕೋಟಿ ಪ್ರವಿಷ್ಠೆ ಅಂತ ಕರೀತಾರೆ. ವ್ಯಾಪ್ತತ್ವ ಅನ್ನೋದು ಯಾರ ಗುಣ? ಅದು ದೇವರು ಗುಣ. ಅದು ಈಶ ಕೋಟಿ ಪ್ರವಿಷ್ಠೆ. ಈಶ್ವರ ಇಬ್ಬರು ನಿತ್ಯ ಮುಕ್ತತ್ವ ಅನ್ನೋದು, ಮತ್ತೆ ಸರ್ವತ್ರ ವ್ಯಾಪ್ತತ್ವ ಅನ್ನೋದು ಏನಲ್ಲ, ಏನದು? ಈಶ ಕೋಟಿ ಜೀವಕೋಟಿ ಅನ್ನೊಬ್ರು ಯಾರು ಹಾಗಿಲ್ಲ. ಆದ್ರಿಂದ ಹಾಗೇನೆ ಅದು ಬಿಟ್ಬಿಟ್ಟ, ಅವನು ಬಿಟ್ಬಿಟ್ಟ, ಅವರು ದೇವರಲ್ಲ ಅಂತ ಹೇಳಿದ ತಕ್ಷಣ ಅವರು ಸಂಸಾರಿಗಳಾಗಲಿ ಅಂತ ಹೇಳಿ ಅದಕ್ಕೆಲ್ಲ ಉತ್ತರ ಕೊಡಬೇಕೀಗ. ಪ್ರಾಣ ಸಿದ್ಧಾಂತ ಸೂತ್ರ ಉಪನ್ಯಸ್ಯಾಚೆಷ್ಟೇ ಸಮನೇತಿ, ಅದಕ್ಕೆ ಉತ್ತರ. ಅತ್ರ ಅತ್ರ ಆದ್ಯಶ್ಚ ಶಬ್ದ ಪೂರ್ವಸೂತ್ರ ಅನ್ನಯೋ ಅನುಕರ್ಷಾರ್ಥ ನಾ ಪ್ರಕೃತಿರ್ಲೀಯತೆ. ಇಲ್ಲಿ ಸಮನಾಚ ಅಂತ ಒಂದು, ಅಮೃತತ್ವಂಚ ಅಂತ ಒಂದು, ಎರಡು ಚಾ ಇದೆ. ಮೊದಲೊಂದು ಚಾ ಇದೆ, ಆಮೇಲೆ ಒಂದು ಚಾ ಇದೆ. ಎರಡು ಚಾ ಯಾತಕ್ಕೆ ಬಂತದ್ದು ಕೇಳಿದರೆ, ಹಿಂದೆ ನಾ ಇದೆ, ನಾ ಏಕಸ್ಮಿನ್, ನಾ ಇಲ್ಲಿ ತಗೊಳ್ಬೇಕು ಅಂತ ಅರ್ಥ. ಒಂದು ಚಾದಿಂದ ಆ ನಾನು ಇಲ್ಲಿ ತಗೊಳ್ಬೇಕು. ಇದು ತಗೊಂಡಾಗ ಏನಾಯ್ತಾಗ, ಲಕ್ಷ್ಮೀದೇವಿ ಲಯ ಇಲ್ಲ ಅಂತ ಅರ್ಥ ಬರ್ತದೆ. ನಾ ಸಮಾನ, ನಾ ಸಮಾನ ಲೀಯತೆ, ಮಹಾಲಕ್ಷ್ಮಿಗೆ ಲಯ ಇಲ್ಲ. ಆ ರೀತಿ ಸೇರಿಸ್ಕೊಳ್ಳೋದು ಒಂದು ಚಾ ಬಂತು. ಇನ್ನೊಂದು ಚಾ ಕಾರಣ ಯಾತಕ್ಕೆ ಅಂತ ಕೇಳಿದರೆ, ಅಮೃತತ್ವಾತ್ ಅಂತ ಹೇಳಿ ಕಾರಣ. ಯತಃ ಅತ್ರ ಆದ್ಯ ಚಶಬ್ದ ಪೂರ್ವಸೂತ್ರಾತ್ ನಯ ಅನುಕರ್ಷಾರ್ಥ. ನಯ ಅಂದ್ರೆ ನಕಾರಕ್ಕೆ ನಯ ಅಂತ ಕರೀತಾರೆ. ನಾ ಪ್ರಕೃತಿ ಲೀಯತೆ ಯತಃ ಅನುಪುಷ್ಯ ಅನುಪಾಸ್ಯ ಸತೈವ ಅಮೃತತ್ವ. ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಯಾತಕ್ಕೆ ಲೀಯ ಇಲ್ಲ, ಅವ್ರಿಗೆ ಮುಕ್ತಿ ಅನ್ನೋದು ಬಂದಿದ್ದಲ್ಲ, ಅನುಪಾಸ್ಯ ಸಾಧನೆ ಮಾಡಿ ಬಂದ ಮುಕ್ತಿ ಅಲ್ಲ, ಅದು ಸಹಜವಾದ ಮುಕ್ತಿ ಅದು. ಅದಕ್ಕೆ ಅನು ಅತೃಪ್ತಿ ಅಪಕ್ರಮಾತ್ ಅಮೃತತ್ವಂಚ ಅನುಪೋಷ್ಯ ಅನುಪಾಸ್ಯ ಉಪಾಸನೆ ಮಾಡದೆ ಬಂದಿರೋದು ಅಂದ್ರೆ ಸಹಜವಾದದ್ದು ಅಂತ ಅರ್ಥ. ನಹಿ ಪ್ರಕೃತಿ ಲೀಯತೆ ನಹಿ ನಿತ್ಯ ಮುಕ್ತಾಯ ಲಕ್ಷ್ಮ್ಯಾ ಲಯ ಸಂಭವತಿ. ನಿತ್ಯ ಮುಕ್ತವನ್ನು ಕರೆದ ಮೇಲೆ ಲಯ ಅಂತ ಹೇಳಿದ್ರೆ ಅರ್ಥ ಇಲ್ಲ ಅದರೊಳಗೆ. ನಿತ್ಯಮುಕ್ತತ್ವಮೇವ ತಶ್ಚ ಕುತಃ. ನಿತ್ಯಮುಕ್ತತ್ವ ಯಾಕೆ ಒಪ್ತೀವಿ ಅವರಿಗೆ? ನೀವು ಸಾಮಾನ್ಯ ಇಷ್ಟೊಂದು ಪ್ರಾಬ್ಲಮ್ ಹೇಳ್ಬಿಟ್ಟಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ, ಸರಿಯಲ್ಲ. ಕದಾಪಿ ಸಂಸಾರ ಉಪಕ್ರಮಣ ಅಭಾವಾತ್, ಅದೇ ಅಶ್ರುತಿ ಉಪಕ್ರಮ. ಎಂದು ಸಂಸಾರ ಇಲ್ಲ ಅಂದ್ರೆ ಏನಾಯ್ತು? ಹಾಗಿದ್ರೆ ಜಡಕ್ಕೆ ಸಂಸಾರ ಇಲ್ಲ ಅಂತ ಕೇಳಿದ್ರೆ ಆ ಚೈತನ್ಯನೇ ಇಲ್ಲ. ಚೈತನ್ಯ ಇಲ್ಲ, ಸಂಸಾರ ಮಾತ್ರ ಉಪಯೋಗನೇ ಇಲ್ಲ ಅದಕ್ಕೆ. ಒಬ್ಬ ಸ್ಟೂಡೆಂಟ್ ಆಗಿರೋದು ಬೇರೆ, ಸ್ಟೂಡೆಂಟ್ ಅಲ್ಲದೆ ಇರಬೇಕು. ಸ್ಟೂಡೆಂಟ್ ಅಲ್ಲೇ ಅಲ್ಲ, ಫೇಲ್ ಅಂತ ಕರೀತಾರೆ ಅವನ್ನ. ಫೇಲ್ ಅಂತ ಕರ್ಕೋಬೇಕು, ಮೊದಲು ಏನಾಗಬೇಕು? ಎನ್ರೋಲ್ ಆಗಬೇಕು. ಜಡ ಎನ್ರೋಲೇ ಆಗಿಲ್ಲ, ದೇರ್ಫೋರ್ ರೂಲ್ಡ್ ಔಟ್. ಚೇತನವಾಗಿರಬೇಕು. ಆದರೆ ಇವರಿಗೇನಿಲ್ಲ, ಸಂಸಾರ ಇಲ್ಲ. ದೇರ್ಫೋರ್ ಜಡನೂ ಅಲ್ಲ, ಉಳಿದಂತೆ ಸಂಸಾರಿನೂ ಅಲ್ಲ. ಅಂದಮೇಲೆ ಎಲ್ಲಿಗೆ ಯಾವ ಗುಂಪಿಗೆ ಸೇರ್ಬೇಕು? ಅವರೀಗ ಮುಕ್ತರ ಗುಂಪಿಗೆ ಸೇರ್ಬೇಕು. ಇದು ಕಾರಣ. ಕದಾಪಿ ಸಂಸಾರ ಉಪಕ್ರಮಣ ಅಭಾವ ತದಪಿ ಕುತಃ, ಅದಕ್ಕೇನು ಆಧಾರ ಅಂದರೆ ಪರಮ ಪುರುಷವತ್ ನಿತ್ಯತ್ವ ಸರ್ವಗತತ್ವಾಚ್ಯ. ಪರಮಪುರುಷನಾದ ನಾರಾಯಣನಂತೆ ನಿತ್ಯ ಆಗಿರೋದು ಒಂದು, ಮತ್ತು ಸರ್ವಗತವಾಗಿರೋದು ಒಂದು. ಉಳಿದಿವರೆಲ್ಲ ನಿತ್ಯರೇ, ಸರ್ವಗತತ್ವ ಇಲ್ಲ ಅವರಿಗೆ. ಒಂದು ಎತ್ತು ಕೊಡಬಾರ್ದು ಇಲ್ಲಿ, ಎರಡು ಎತ್ತು ಕೊಡಬೇಕು. ಒಂದು ಬರೀ ಏನೇನು ಹೇಳಿಬಿಟ್ರೆ ನಿತ್ಯತ್ವ ಅಂತ ಹೇಳಿಬಿಟ್ರೆ ಎರಡು ಉಳಿದವರೆಲ್ಲ ಬಂದ್ಬಿಡುತ್ತೆ. ಹಿಂದೆ ಹೇಳಿಲ್ಲ, ಎರಡು ಸೇರಿದರೆ ಆಗೋ ಯುಕ್ತಿ ಬೇರೆ, ಒಂದು ಸೇರಿದರೆ ಆಗೋ ಯುಕ್ತಿ ಬೇರೆ. ಪರ್ವತೋ ವನ್ಯಮಾನ್ ಧೂಮ, ಒಂದು ಯುಕ್ತಿ ಸಾಕೋದಕ್ಕೆ. ಆದರೆ ಪೀನೋ ದೇವದತ್ತ ದಿವಾನ ಭುಮ್ತೆ ಅಂತ ಹೇಳಿದಾಗ ದೇವದತ್ತ ದಪ್ಪ ಇದ್ದಾನೆ, ಹಾಗಲ್ಲಿ ಊಟ ಮಾಡೋದಿಲ್ಲ. ಅದನ್ನ ರಾತ್ರಿ ಊಟ ಮಾಡೇ ಮಾಡ್ತಾನೆ. ಅವನ ದಪ್ಪ ಇದ್ದಾನೆ ಆಗಬೇಕು, ಹಾಗಲ್ಲಿ ಊಟ ಮಾಡೋದಿಲ್ಲ. ಅವು ಎರಡು ಸೇರ್ಬೇಕಲ್ಲಿ, ಒಂದು ಸೇರಿದ್ರೆ ಬರೋದಿಲ್ಲ. ಅದಕ್ಕೇನಂತಾರೆ, ಏನಂತಾರೆ ಅರ್ಥಾಪತ್ತಿ. ಇಲ್ಲಿ ಅರ್ಥಾಪತ್ತಿ ಹೀಗಿದೆ. ದೇರ್ಫೋರ್ ಒಂದು ಯುಕ್ತಿಯಿಂದ ಹೇಳಿಲ್ಲ ನಾವು. ಒಂದು ಬರೀ ಸರ್ವಗತ ಅಂತ ಹೇಳ್ಬಿಟ್ರೆ ದೇವ್ರಿಗೆ ಹೋಗ್ಬಿಡುತ್ತೆ, ಗೊತ್ತಾಯ್ತಾ? ಬರೀ ಬೇರೆ ಹೇಳ್ಬಿಟ್ರೆ ಜಿಬುಡು ಜೀವರಿ ಬಂದ್ಬಿಡುತ್ತೆ. ಅದಕ್ಕೆ ಹೇಮಣ್ಣ ನಿತ್ಯತ್ವ ಸರ್ವಗತ ಎರಡೂ ಸೇರಿಬಿಟ್ಟಾಗ ಮಹಾಲಕ್ಷ್ಮಿ ಮಾತ್ರ ಬರಬೇಕು. ಮತ್ತೆ ಅಸ್ವಾತಂತ್ರ್ಯ ಇದ್ದೇ ಇದೆ. ನೀವು ಸಂಸಾರಿ ಇತ್ತೆ ದುಪ್ಪತ್ತಿ ರೀತಿ ಭಾವ. ಸಂಸಾರಿ ಆಗಿದ್ರೆ ಅವ್ರಿಗೆ ಸರ್ವಗತತ್ವ ನಿತ್ಯ ಎರಡೂ ಬರ್ತಿರಲಿಲ್ಲ. ಮತ್ತೆ ನಿತ್ಯತ್ವದಲ್ಲಿ ಎರಡು ವಿಧ ನಿತ್ಯತ್ವ, ಏಕರೂಪೇಳ ನಿತ್ಯತ್ವ ಬೇರೆ, ರೂಪಾಂತರವನ್ನು ನಿತ್ಯ ಬೇರೆ. ಉದಾಹರಣೆಗೆ ವಾಲಿ ಇಂದ್ರ ಅರ್ಜುನ ಎಷ್ಟೋ ರೂಪಗಳು ತಗೊಂಡು ಬರ್ತಾರೆ. ವಾಲಿ ರೂಪ ಇಲ್ಲ, ಇಂದ್ರ ರೂಪ ಇಲ್ಲ, ಅರ್ಜುನ ರೂಪ ಇಲ್ಲ. ಆದ್ರೆ ನಿತ್ಯತ್ವ ಇಲ್ಲ ಅವರಿಗೆ. ಅದು ಮೂಲ ರೂಪಕ್ಕೆ ನಿತ್ಯತ್ವ ಇದ್ರೆ ಅವತಾರ ರೂಪಕ್ಕೆ ನಿತ್ಯತ್ವ ಇಲ್ಲ. ಮಹಾಲಕ್ಷ್ಮಿ ನಿತ್ಯತ್ವ ಇನ್ನೊಂದು ಅರ್ಥ. ಎಲ್ಲ ರೂಪಕ್ಕೂ ನಿತ್ಯತ್ವ ಇದೆ. ಅರ್ಥ ಆಯ್ತಾ? ರುಕ್ಮಿಣಿ ಇತ್ಯಾದಿ ಎಲ್ಲ ರೂಪಗಳು ಏನೋ ಮಹಾಲಕ್ಷ್ಮಿದು, ಎಲ್ಲ ನಿತ್ಯ ರೂಪಗಳು. ಹೊಸ ವಿಷಯ. ಆದ್ರೆ ಇಂದ್ರಾದೇವತೆಗಳು ಹಾಗಿಲ್ಲ, ಗೊತ್ತಾಯ್ತಾ? ವಾಲಿ ರೂಪ ಇದ್ದಾಗ ಅರ್ಜುನ ರೂಪ ಇಲ್ಲ, ಅರ್ಜುನ ರೂಪ ಇದ್ದಾಗ ವಾಲಿ ರೂಪ ಇಲ್ಲ. ಅದು ಡೆಡ್ ಅಂದ್ರೆ ಡೆಡ್ಡೆ ಮೂಲಿತು. ಅದೇ ರೀತಿ ಕರ್ಣ ರೂಪ ಇದ್ದಾಗ ಸುಗ್ರೀವ ಇಲ್ಲ, ಸುಗ್ರೀವ ಇದ್ದಾಗ ಕರ್ಣ ಇಲ್ಲ. ಇವು ಹಾಗಲ್ಬೇಕು. ಎಲ್ಲ ರೂಪಗಳು ಒಂದೇ ಸತತ ಮೇಕ ರೂಪಿಣೆ. ಎಲ್ಲ ಕಾಲಕ್ಕೂ ಒಂದೇ ರೂಪದಲ್ಲಿ ಮಹಾಲಕ್ಷ್ಮಿ ಲಕ್ಷ್ಮಿ ಇಬ್ಬರು ಇರ್ತಾರೆ. ಅದರಿಂದಾಗಿನೇ ಆ ರೀತಿ ನಿತ್ಯತ್ವ ಇದೆ ಮಹಾಲಕ್ಷ್ಮಿ. ಬರೀ ನಿತ್ಯತ್ವ ಬೇರೆ, ಇಂಥ ನಿತ್ಯತ್ವ ಬೇರೆ. ನನಗೆ ಸಂಸಾರಿತ್ತೆ ತದೂಪತ್ತಿ ರೀತಿ ಭಾವ ಏತೇನೆ ತದಧೀನತ್ವ ಅತಿಥಿ ಪ್ರತ್ಯುಕ್ತಂ. ತದಧೀನತ್ವ ಅನ್ನೋ ವ್ಯಕ್ತಿ ಕೆಲಸಕ್ಕೆ ಬರಲಿಲ್ಲ. ಯಾತಕ್ಕೆ ಅಂದ್ರೆ ನಚ ಸ್ಥಿತಿ ವಿರೋಧ ಅತಿ ಸಾಮೀಪ್ಯಾರ್ಥತೆಯ ಉಪಪತ್ತೇ ಹೇ. ಹಾಗಿದ್ರೆ ತೇಜಸ್ ಪರಶ್ಯಾಮ್ ದೇವತಾಯಂ, ಅದಕ್ಕೇನ್ ಮಾಡ್ತೀರಿ? ತೇಜಸ್ಸು ಮಹಾಲಕ್ಷ್ಮಿ ಲಯವಂತಾರೆ ಅಂತ ಹೇಳಿದ್ರಲ್ಲ, ಏನ್ ಉತ್ತರ ಕೊಡ್ತೀರಿ ಅಂದ್ರೆ ಅತಿ ಸಾಮೀಪ್ಯ ಅಂತ ಅಷ್ಟೇ ಅರ್ಥ. ಅತಿ ಸಾಮೀಪ್ಯ ಮಹಾಲಕ್ಷ್ಮಿ ಅವರ ಲಯ ಪ್ರಯಕಾಲದಲ್ಲಿ ಹೇಗಿರ್ತಾರೆ? ಈಗ ಈಗೇನು ಸೃಷ್ಟಿಯಲ್ಲಿ ಏನಿರ್ತಾರೆ? ಈಗ ಸರ್ವಗತತ್ವವನ್ನು ಎಲ್ಲಾ ಕಡೆಯೂ ಎಕ್ಸಿಬಿಟ್ ಆಗ್ತಾರೆ. ಅಲ್ಲೇನ್ ಮಾಡ್ತಾರೆ? ದೇವ್ರ ಜೊತೆಗೆ ಇದ್ಬಿಡ್ತಾರೆ. ಈ ರೀತಿ ಸಾಮೀಪ್ಯ ಲಯ ಅಂದ್ರೆ ಹೊರತು ಬೇರೆ ರೀತಿಯ ಲಯ ಅಲ್ಲ. ನಚ ಇತಿ ವಚನ ಯದುಕ್ತಂ ಹರೇರತ್ಯಂತ ಸಾಮೀಪ್ಯಂ ಲಯೋ ಲಕ್ಷ್ಮಿ ಆಪ್ರಕೀರ್ತಿತ ಇತಿ ವಚನ. ಅದು ಯುಕ್ತಿಯಿಂದ ಹೇಳಿದ್ದಲ್ಲ, ಮತ್ತೆ ಪ್ರಮಾಣ ಕೊಟ್ಟರು. ಇತಿ ವಚನ ಅಂತ ಹೇಳಿ ಯದುಕ್ತಂ ಪ್ರಕೃತೇ ಈಶ್ವರತ್ವ ಈಶ್ವರವತ್ ನಿತ್ಯ ಸರ್ವಗತತ್ವೇನ ಅನುಪಕ್ರಾಂತ ಸಂಸಾರಿತ್ವ ನಿತ್ಯಮುಕ್ತತ್ವ ತತ್ಕೃತ ಇತ್ಯತಃ ಬೃಹದಿತಿ. ಅದಕ್ಕೆ ಹೇಳಿದ್ರು ಕೆಲ ಏನು ಆಧಾರ ಇದೆ ಅಂದ್ರೆ ಬೃಹತ್ ಶ್ರುತಿ ಅಂತ ಕೊಟ್ಬಾರಿ. ನಾನು ಏವಂ ಪ್ರಕೃತಿಯರಪಿ ನಿತ್ಯ ಮುಕ್ತತ್ವಾಂಗೀಕಾರೇ ಭಗವತಾ ಸರ್ವಸಾಮ್ಯಂ ಆಪತಿತಂ ಇತ್ಯತಃ ನಾಯಿ. ನಿತ್ಯ ಮುಕ್ತತ್ವ ಒಪ್ಕೊಂಡ್ರೆ ಸರ್ವಸಾಮ್ಯ ಬಂತಲ್ಲ ಅಂದ್ರೆ ಬರೋದಿಲ್ಲ. ನೈತಾವತ ಸಾಮ್ಯಂ ಅಂತ ಭಾಷ್ಯಕ್ಕೆ ಅವತಾರಿ. ಅದು ನಾಳೆ ದಿವಸ ಅದಕ್ಕೆ ಕಾರಣ ಕೊಡ್ತಾರೆ, ವಿಶೇಷಗಳನ್ನು ಹೇಳ್ತಾರೆ ನಾಳೆ. ಅದನ್ನು ನಾಳೆ ಪಾಠ ಇಲ್ಲ, ಪಾಠ ನಾಡಿದ್ದೇನೆ. ಎಲ್ಲ ರೂಪನೂ ನಿತ್ಯ ಮೂರೋಯ್ತು. ಯಾರು ಹೇಳಿದರು? ಏನು ಏನಾಗಿದೆ ಅಲ್ಲಿ? ಯಾರು ಹೇಳಿದ್ದು? ಯಾರು ಹೇಳಿದ್ದಾರೆ ಅದನ್ನು? ಎಲ್ಲಿ ಲಯ ಇಲ್ಲಿ ಅತ್ಯಂತ ಸಾಮೀಪ್ಯ ಅಷ್ಟೇ. ಸಾಮೀಪ್ಯ ಲಯ ಆಗಿದೆ. ಈಗ ನಮ್ಮಲ್ಲಿ ಎರಡು ಬೇಕು. ಗಂಟ ಮುಡ್ತಾನೆ ಸುಟ್ಕೋತಾರೆ ಒಬ್ಬರು, ಇನ್ನೊಬ್ಬರು ಹಾಗೆ ಇರ್ತಾನೆ. ಸುಟ್ಟೇ ಇಲ್ಲ ಅವನಿಗೆ, ಮುಟ್ಟಿರ್ತಾನೆ ಸುಡಬೇಕು ಅಂತ ಎಲ್ಲಿದೆ? ಹೊತ್ತಾನೆ. ಜೊತೆಗಿಂತ ಮಾತ್ರಕ್ಕೆ ಏನಾಗಲಿ, ಲಯ ಆಗಲಿಲ್ಲ ಅಲ್ಲಿ. ಲಯ ನಮಗೆ ತಿಳ್ಕೊಂಡಿದ್ವಿ, ಲಯ ಇಲ್ಲ. ಅದಕ್ಕೆ ಏನು ತೋರಿಸ್ತಾರೆ ಗೊತ್ತಾ? ಅವರು ಸ್ವಾರಸ್ಯ ಅದು. ರುಕ್ಮಿಣಿ ದೇವಿ ಹೊರಡ್ಬೇಕೀಗ, ಕೃಷ್ಣಾವತಾರ ಮುಗೀತು. ರುಕ್ಮಿಣಿ ದೇವಿ ಹೊರಡಬೇಕು. ಅವ್ರು ಹೊರಡಾಗ ಯಾಕೆ ನಿತ್ಯ ಅವರು ಬಿಡಾಗ ಏನು ಮಾಡಿದ್ರಂತೆ? ಅಗ್ನವು ಅಂತರ್ಧದೇ ಭೈಷ್ಮಿ. ಅವ್ರು ಏನು ಮಾಡಿದರು? ಹೋಗಿ ಮಾಯ ಆಗಿಬಿಟ್ರು. ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ. ಅಂತರ್ಧಾನ ಬಂದಿದ್ರೆ ಅವ್ರದ್ದು ಏನಾಗಲಿಲ್ಲ, ಅವರು ದೇಹ ಸುಟ್ಟೋಗ್ಲಿಲ್ಲ, ಅದನ್ನು ಮುಗಿತಲ್ಲ. ಅದೇ ರೀತಿ ನೀವು ಹಾಕಿ ಅರಣ್ಯದೇವಿ ರೂಪದ ಜೊತೆಗಿದ್ದಾರೆ ಹೊರತು ಏನಾಗಿಲ್ಲ, ಅಲ್ಲಿ ಲಯ ಹೊಂದಿಲ್ಲ. ಅದು ಆ ರೂಪಕ್ಕೂ ಯಾವ ರೂಪಕ್ಕೂ ಹೇಳಬಾರ್ದು. ಯಾವ ರೂಪಕ್ಕೆ ಹೇಳಿದ್ರು